ಭಾಗವತೇ ಧರ್ಮೇ ನಿರತೋ ಯದ್ಬೃಕೋದರ. ಅದು ತಮಾಷೆ. ಪುಣ್ಯ ಹೋಗೋ ತಪ್ಪು ಮಾಡೋ ಚಾನ್ಸ್ ಯಾವಾಗ? ಭೀಷ್ಮದ್ರೋಣರಂತವ್ರು ತಪ್ಪು ಮಾಡಿದ ಜಾಗ ಅದು, ಧರ್ಮರಾಜ ತಪ್ಪು ಮಾಡಿದ ಜಾಗ. ಅಲ್ಲಿ ತಪ್ಪು ಮಾಡಬೇಕಾಗಿತ್ತು, ಅಲ್ಲಿ ತಪ್ಪು ಮಾಡಲಿಲ್ಲ ಅಲ್ಲ, ಪೂರ್ತಿ ಸರಿಯಾಗಿ ಮಾಡಿದ್ದಾರೆ. ಭೀಮ 100% ಸರಿಯಾಗಿ ನಡ್ಕೊಂಡಿರೋದು. ಅದಕ್ಕೆ ಸ್ವತಃ ಭೀಷ್ಮದ್ರೋಣರು ಹೇಳ್ತಾರೆ, ಭೀಮಸೇನ ನೀನು ಮಾಡಿದ್ದು ಸರಿ, ನೀನು ಹೇಳಿದ್ದು ಸರಿ, ಇದು ಅತ್ಯಂತ ಯಥಾರ್ಥವಾದಿ ಅಂತ ಒಪ್ಕೊಂಡು ಬಿಡ್ತಾರೆ. ದ್ರೌಪದಿ ಉತ್ತರ ಕೊಡ್ಲಿಕ್ಕಂತೂ ಅವ್ರಿಗೆ ಆಗೋದೇ ಇಲ್ಲ. ಏನು ಸಭೆನ ಇದು? ನೀವು ವೃದ್ಧರ, ನೀವೆಲ್ಲ ಕೂಡ ಧರ್ಮಾಚರಣೆ ಮಾಡ್ತೀರಾ, ಏನು ಗೊತ್ತು ನಿಮಗೆ? ಇಂಥ ಅನ್ಯಾಯವನ್ನು ನೋಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳಿದರೆ ಉತ್ತರ ಕೊಡ ಬಾಯಿ ಒಬ್ಬರಿಗೂ ಇಲ್ಲ. ಅಂದ ಮೇಲೆ ದ್ರೌಪದಿ ತಪ್ಪು ಮಾಡಲಿಲ್ಲ, ಭೀಮಸೇನ ತಪ್ಪು ಮಾಡಲಿಲ್ಲ. ಅಲ್ಲಿ ಇನ್ನೊಂದು ಭಾಗ ಇದೆ. ಒಬ್ಬ ಮನುಷ್ಯ ತಪ್ಪು ಮಾಡೋದು ಒಂದು, ಅಥವಾ ಶಾಪ ಗೀಪ ಕೊಟ್ಟು ಪುಣ್ಯ ಕಳ್ಕೊಳ್ಳೋದು ಇನ್ನೊಂದು. ಅನೇಕ ಋಷಿಮುನಿಗಳೆಲ್ಲ ಗೌತಮರು ಅಹಲ್ಯ ಪ್ರಸಂಗದಲ್ಲಿ ಕೋಪಗೊಂಡು ಶಾಪ ಕೊಟ್ಬಿಟ್ರು, ಅದು ಹೆಚ್ಚಿನ ಪುಣ್ಯ ಹೊರಟೋಯ್ತು. ಅದೇ ರೀತಿಯಲ್ಲಿನೇ ಈ ಮಾಂಡವ್ಯರಿಗೆ ಹೆಚ್ಚು ಪುಣ್ಯ ಬಂದಿತ್ತು. ಯಾವಾಗ ಯಮದೇವರಿಗೆ ಶಾಪ ಕೊಟ್ಟರೋ ಅವ್ರ ಪುಣ್ಯ ರೆಡ್ಯೂಸ್ ಆಯಿತು. ಈ ಶಾಪ ಕೊಡೋದು ಇನ್ನೊಂದು, ನೇರವಾಗಿ ತಪ್ಪು ಮಾಡೋದು ಒಂದು, ಅಥವಾ ಶಾಪ ಗೀಪ ಕೊಟ್ಟರೆ ಹೋಗಿಬಿಡುತ್ತೆ. ಇವತ್ತು ಈ ಸಮಯದಲ್ಲಿ ನಿಜವಾಗಲೂ ಕೂಡ ಜಾಸ್ತಿ ಹರ್ಟಾಗಿರೋದು ಯಾರು ಅಂದರೆ ಭೀಮಸೇನ ಮತ್ತು ದ್ರೌಪದಿ. ಅವರಿಬ್ಬರು ಶಾಪ ಕೊಡ್ಲಕ್ಕೆ ಹೊರಟಿದ್ರೆ ಅಂತ ಸ್ಥಿತಿಯಲ್ಲಿ ಯಾರು ಬೇಕಾದ್ರೂ ಬಂದುಬಿಡ್ತಾ ಇದ್ರು. ಪುರಾಣ ಪುಣ್ಯ ಕಥೆಗಳು ಬರುತ್ತೆ, ಋಷಿಗಳನ್ನು ರೇಗಿಸಿದ್ರು ಶಾಪ ಕೊಟ್ಟುಬಿಟ್ರು. ಇಂದ್ರದೇವರು ಮಾಡೋ ಉಪಾಯನೇ ಅದು. ಯಾರಾದರೂ ತಪಸ್ ಮಾಡ್ತಿದ್ದ ಕಾಲಕ್ಕೆ ಅಪ್ಸರ್ಯರನ್ನ ಕಳಿಸೋದು, ಆ ಸಮಯಕ್ಕೆ ಅವರು ತಮ್ಮ ಪುಣ್ಯ ಕಳ್ಕೊಂಡ್ಬಿಡೋದು, ಪುಣ್ಯ ಅಥವಾ ಅವರಿಗೆ ಶಾಪ ಕೊಟ್ಬಿಟ್ಟು ಪುಣ್ಯ ಕಳ್ಕೊಂಡ್ಬಿಡೋದು, ಇದಕ್ಕೋಸ್ಕರ ಕಳಿಸಿಕೊಡ್ತಾ ಇರ್ತಾರೆ. ಆ ರೀತಿ ಮಾಡಿದರೆ ಭೀಮ ದ್ರೌಪದಿಯರು ಮೊದಲೇ ಶಾಪ ಕೊಡ್ತಾರೆ. ದ್ರೌಪದಿ ಅಂತೂ ಎಂದೋ ಶಾಪ ಕೊಡಬೇಕಾಗಿತ್ತು. ಯಾವಾಗ ಸರಿಗೆ ಕೈ ಹಾಕಲಿಕ್ಕೆ ಬಂದ ಆಗಲೇ ಶಾಪ ಕೊಡಬಹುದಾಗಿತ್ತು. ಅಷ್ಟೇ ಅಲ್ಲ, ಯಾರು ಎಳಿತಿದ್ರು ಶಾಪ ಕೊಡ್ತಾ ಇಲ್ಲ. ಯಾತಕ್ಕೆ ಹೇಳ್ತಾರೆ? ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ, ಚೆಕ್ ಕೊಟ್ಟರೆ ಹೇಗೆ ಡೆಬಿಟ್ ಮಾಡ್ತಾರೋ ಆ ಟೈಪ್ ಅದು. ಅದು ಚೆಕ್ ದಿವಸ ಕೊಡ್ತಾ ಇದ್ವು, ಅಕೌಂಟ್ ಆಗಿರೋದು ಎಲ್ಲರೂ ಕೊಟ್ಬಿಡ್ತಾ ಇದ್ರಿ. ಚೆಕ್ಕನ್ನು ಕೊಟ್ಟಾಗೆಲ್ಲ ಅಕೌಂಟ್ ಆಗ್ತಾನೆ ಇರ್ತದೆ. ಶಾಪ ಅಂಬೋದು ಹಾಗೆ. ಅದು ಕೂಡ ಏನು, ದುಡ್ಡಿಲ್ಲದ ಚೆಕ್ ಕೊಟ್ಬಿಟ್ರು ಅಂತಾರೆ, ಬೌನ್ಸ್ ಆಗಿ ಪನಿಷ್ಮೆಂಟ್ ಬೇರೆ ಜೊತೆಗೆ ಅವನಿಗೆ. ಇವತ್ತು ಪುಣ್ಯ ಇದ್ದವ್ರು ಕೊಟ್ಟರೆ ಪುಣ್ಯ ಹೋಗುತ್ತೆ, ಪುಣ್ಯ ಇಲ್ಲದೆ ಶಾಪ ಕೊಟ್ಟರು ಅಂತಾನು ಗತೆನೆ ಮುಗಿತವ್ರು. ಅದಕ್ಕೆ ಯಾವಾಗ ಇನ್ನೊಬ್ಬರು ಬೈಕೊಂಡೆ ಶಾಪ ಇದ್ದಾಗ ಲೆಕ್ಕ ಅದು. ಬಂದು ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ, ಅದಕ್ಕೆ ಉಪನಿಷತ್ನ ಹೇಳುತ್ತಾರೆ, ಹರಿಕಥಾಮೃತ ಸಾಗರದಲ್ಲಿ ಹೇಳುತ್ತಾರೆ, ಯಾರನ್ನು ಬೈಯೋ ಹಕ್ಕು ನಮಗಿಲ್ಲ ಅಂತ ಹೇಳ್ತಾರೆ. ಆ ಬೈಯೋ ಹಕ್ಕು ಕಾಂಪಿಟೆಂಟ್ ಅಥಾರಿಟಿಗೆ ಮಾತ್ರ. ಯಾರೋ ಲೇಟಾಗಿ ಬರ್ತಾನೆ ಆಫೀಸ್ಗೆ, ನಾವು ಯಾಕೆ ಲೇಟ್ ಅಂತ ಕೇಳಿದ್ರೆ ತಪ್ಪು ಕೊಡು ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ಆಫೀಸರ್ ಕೇಳಿದ್ರೆ ಉತ್ತರ ಕೊಡ್ತಾರೆ, ನಾವು ಕೇಳಿದ್ರೆ ಹೋಗಯ್ಯ ಸಾಕು ಅಂತ ಹೇಳ್ತಾರೆ. ಕುವಾರಿ ಅಂತ ಕೇಳ್ತಾನೆ. ಬಸ್ಸಲ್ಲಿ ಕೂತಿರ್ತೇವೆ, ಟಿಕೆಟ್ ತೊಗೊಂಡಿದ್ದೀರಿ ಅಂತ ಪಕ್ಕದಲ್ಲಿ ಕೇಳಿ, ನೀವು ತೊಗೊಂಡಿದ್ರೆ ತೊಗೊಂಡಿದ್ರೆ ಬಿಡಿ, ನಾನು ತಂಟೆ ಬರಬೇಡಿ ಅಂತ ಹೇಳ್ತಾನೆ. ನಾನು ನಿಮ್ಗೆ ಯಾಕದು ಈಗ, ಯಾರು ಕಂಡಕ್ಟರ್ ಬರಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾನೆ. ಟಿಕೆಟ್ ತೋರಿಸೋದಲ್ಲೇ ಕೂಡ ಅವನು ತೊಗೊಂಡಿದ್ದೀನಿ ಅಂತ ಹೇಳೋದಿಲ್ಲ, ತೋರಿಸೋದೂ ಇಲ್ಲ, ಟಿಕೆಟ್ ಕಂಡಕ್ಟರ್ ತಪ್ಪು ತೋರಿಸ್ತಾನೆ. ಅದಕ್ಕೆ ಯಾರು ಯಾವಾಗ ಒಂದು ವಿಷಯಕ್ಕೆ ಅರ್ಹರಾಗಿರ್ತಾರೆ, ಕಾಂಪಿಟೆಂಟ್ ಆಗಿರ್ತಾರೆ, ಅಪಾಯಿಂಟ್ ಆಗಿರ್ತಾರೆ, ಅವರಿಗೆ ಆ ಕೆಲಸ ಮಾಡೋ ಹಕ್ಕಿದೆ ಹೊರತು ಬೇರೆಯವರಿಗಿಲ್ಲ. ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವೇನು ಬಿಸಿಲು ಕೊಡೋದು ನಮ್ಮ ಕೈಯಲ್ಲಿಲ್ಲ, ಮಳೆ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಚಳಿ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಬರೀ ಬಯೋ ಕೆಲಸ ಮಾಡೋದು ಯಾತಕ್ಕೆ ಮಾಡ್ಬೇಕು? ನಾವೀಗ ನಮಗೆ ದುಃಖ ಆದರೆ ತಡ್ಕೋಬೇಕಷ್ಟೇ ಹೊರತು ಬಯೋ ಹಕ್ಕು ನಮಗೆ ಯಾರಿಗೂ ಇಲ್ಲ. ಅದೇ ರೀತಿಯೊಳಗೆ ಯೋಚನೆ ಮಾಡಿದರೆ ಬಹಳಷ್ಟು ಅಪೂರ್ವವಾದಂತಹ ಸಂದೇಶವು. ಅದನ್ನೆಲ್ಲ ತಿಳಿಸಲಿಕ್ಕೇನೆ, ಸಾಹಿ ಭೀಮ ಮನೋವೇದ ನಕಾರ್ಯ ಶಾಪ ಇತ್ಯಲಂ. ಇದು ಮಹಾಭಾರತದಲ್ಲೇ ಬರುತ್ತೆ, ಬೇರೆ ಕಡೆ ಬರುತ್ತೆ, ಜನಕ್ಕೆ ಅರ್ಥ ಆಗಲ್ಲ ಅಷ್ಟೇ. ಜನಮೇಜಯರಾಜ ಪ್ರಶ್ನೆ ಕೇಳೇ ಬಿಡ್ತಾನೆ, ಸ್ವಾಮಿ ನೀವಿಷ್ಟೆಲ್ಲ ಹೇಳ್ತೀರಿ ವೈಶಂಪಾಯನರೇ, ದ್ರೌಪದಿಗೆ ಅಷ್ಟು ಕಷ್ಟವಾಯಿತು ಇಷ್ಟು ಕಷ್ಟವಾಯಿತು ಅಂತ ಹೇಳ್ತೀರಿ, ಇಷ್ಟೆಲ್ಲ ಇದ್ರೆ ದ್ರೌಪದಿ ಬಗ್ಗೆ ನಾನು ಕೇಳಿರೋ ಹಾಗೆ ಮಹಾಪುಣ್ಯವತಿ ಮಹಾಪತಿವ್ರತೆ ಅಂಥವಳು ಶಾಪ ಕೊಡಬಹುದಾಗಿತ್ತಲ್ಲ ಅಂತ ಕೇಳಿದ್ದಾರೆ. ಆಗ ಅವರು ಉತ್ತರ ಕೊಡ್ತಾರೆ, ಹೌದು ಶಾಪ ಕೊಡಬಹುದಾಗಿತ್ತು, ಕೊಡಲಿಲ್ಲ, ಅದಕ್ಕೆ ದ್ರೌಪದಿ ಭಾರಿ ದೊಡ್ಡವಳು ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಶಾಪ ಕೊಡೋದ್ರಿಂದ ವರ ಕೊಡೋದ್ರಿಂದ ಅವರ ಪುಣ್ಯ ಹಾನಿಯಾಗತ್ತೆ, ಅದು ದ್ರೌಪದಿಗೆ ಗೊತ್ತು, ಆದ್ರಿಂದನೇ ದ್ರೌಪದಿ ಕೊಡಲಿಲ್ಲ. ಆ ತಡ್ಕೊಳ್ಳೋದಿದೆಯಲ್ಲ ಬರೀ ಶ್ರೇಷ್ಠವಾದದ್ದು ತಡ್ಕೊಳ್ಳೋ. ಅದಕ್ಕೆ ತಾನ್ ತಿತಿಷ್ಠಸ್ವ ಭಾರತ ಭಗವಂತ ಹೇಳ್ತಾನೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡವರಂಗ. ದೇವರ ಮೇಲೆ ಭಾರ ಹಾಕಬೇಕು, ನಾವು ಅದನ್ನು ಫೇಸ್ ಮಾಡಬೇಕು, ಅದು ನಿಜವಾದ ಧರ್ಮ. ಅದನ್ನು ಭೀಮ ದ್ರೌಪದಿಯರು ಮಾಡಿದ್ದಾರಾದ್ರಿಂದಾಗಿನೇ ಪೂರ್ಣ ಪುಣ್ಯವನ್ನು ಪಡೆದ್ರು, ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೆಸರು ಸಾರ್ಥಕ ಆಯ್ತು. ಅವರು ಪೂರ್ಣ ಪುಣ್ಯ ಪಡೆದಿದ್ದರಿಂದನೇ ತಿಳುವಳಿಕೆಯ ನಿಧಿಯವರು, ಜ್ಞಾನ ನಿಧಿ ಅಂತಕ್ಕಂಥ ಹೆಸರು ಸಾರ್ಥಕವಾಗಿದೆ. ಆದ್ದರಿಂದ ಇಷ್ಟೆಲ್ಲ ಲೆಕ್ಕಾಚಾರ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೃಷ್ಣ ಆಗ ಎದುರಿಗಿರಲಿಲ್ಲ, ಇಷ್ಟೆಲ್ಲ ಮಾಡಿದ್ದಾನೆ. ಇದು ಇದ್ದಿದ್ರೆ ಏನಾಗ್ತಿತ್ತೋ, ಇಲ್ಲ ಹೋಗಿದ್ದಕ್ಕೆ ಏನಾಯಿತು ಎಂಬುದನ್ನು ಎರಡಕ್ಕೂ ಉತ್ತರ ಕೊಟ್ಟಂಥ ಪ್ರಸಂಗ ಅದು. ಅದನ್ನಾರು ವಿಶ್ಲೇಷಣೆ ಮಾಡೋದೇ ಇಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಪ್ರತಿಯೊಬ್ಬನ ಪುಣ್ಯಪಾಪದ ಲೆಕ್ಕ ಪ್ರತಿ ಕ್ಷಣದಲ್ಲೂ ಅಪ್ಡೇಟ್ ಆಗ್ತಾನೆ ಇರಬೇಕು. ಕಂಪ್ಯೂಟರ್ಲ್ಲಿ ಹೇಗೆ ಹೋಗ್ತಾ ಇರುತ್ತೆ ನೋಡಿ, ಸರ ತೋರಿಸ್ತಾ ಇರ್ತಾರೆ ಅದನ್ನು. ಎವ್ರಿ ಮೊಮೆಂಟ್ ಚೇಂಜ್ ನೋಡ್ತಾ ಇರ್ತಾರೆ. ಇದರಲ್ಲಿ ಎಮರ್ಜೆನ್ಸಿ ವಾರ್ಡ್ ಮಲಿಸಿರ್ತಾರೆ, ಎಲ್ಲ ರೀಡಿಂಗ್ ತಗೋತಾ ಇರ್ತಾರೆ, ಕಂಟಿನ್ಯೂಸ್ ವಾಚ್ ಮಾಡ್ತಿದ್ರೆ ಹೇಗೆ ಅದು ನೋಡಿ ನಡೀತಾ ಇರುತ್ತೆ. ಆ ಟೈಪ್ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ನಡೀತಾ ಇದೆಯೋ, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಹೇಗೆ ನಡೀತಾ ಇರುತ್ತಲ್ಲ, ಆ ಟೈಪ್ ಪುಣ್ಯಪಾಪದ ವ್ಯವಸ್ಥೆ ನಡೀತಾನೆ ಇರುತ್ತೆ. ಅದು ನಿಯಂತ್ರಣ ಮಾಡತಕ್ಕಂಥದ್ದು ಭಗವಂತ. ಅದನ್ನು ಮಾಡಲಿಕ್ಕೋಸ್ಕರ ತಾನು ಎದುರಿಗಿರಲಿಲ್ಲವೇ, ಲೋಕದ ಕಣ್ಣಿಗೆ ಕಾಣಿಸ್ಲಿಲ್ಲವೇ ಹೊರತು, ಅವನಿಲ್ಲದ ಜಾಗ ಇಲ್ಲ, ಅವನು ಮಾಡಲಿಕ್ಕಾಗದೇ ಇರತಕ್ಕಂಥ ಕೆಲಸ ಅಂತ ಒಂದು ಕೆಲಸ ಇಲ್ಲ, ಅವನು ಸರ್ವತಂತ್ರ ಸ್ವತಂತ್ರ. ಇಷ್ಟು ಪರಮಾತ್ಮ ಮಾಡಿ ಅಲ್ಲಿಂದ ತಾನು ಹೊರಡ್ತಾ ಇದ್ದಾನೆ. ಪಾಂಡವರಿಗೆ ಅರ್ಥವಾಯಿತು, ಉಳಿದವರಿಗೆ ತಮ್ಮ ಯೋಗ್ಯತೆ ತಕ್ಕಂತೆ ತಿಳ್ಕೊಂಡವ್ರು ತಿಳ್ಕೊಂಡ್ರು ಅಷ್ಟೇ. ಹೋಗ್ಬೇಕಾದ್ರೆ ಕೃಷ್ಣ, ನೀವಿರಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ನಿಮಗೆ ಎದ್ದೇ ಗೆಲ್ತೆ. ಆ ಭಾಷೆ ಭರವಸೆ ಕೊಟ್ಬಿಡ್ತಾನೆ ಪರಮಾತ್ಮ. ಅರ್ಜುನ ಹೇಗೆ ಭರವಸೆ ಕೊಡ್ತಾನಲ್ಲ, ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್, ಅರ್ಜುನ ಯುದ್ಧ ಮಾಡು ಖಂಡಿತ ಗೆದ್ದೇ ಗೆಲ್ತಿ ಅಂತ ಹೇಗೆ ಹೇಳಿದನೋ, ವನವಾಸ ಮಾಡಿ, ನಿಮಗೆ ರಾಜ್ಯ, ನಿಮಗೆ ಕೋಶ, ನಿಮಗೆ ಕೀರ್ತಿ ಎಲ್ಲ ನಿಮಗೇನೆ. ಅವನು ಪಾಪಿಷ್ಟ, ಅವನು ಮೆರಿಬೇಕೀಗ, ಮೆರೀಲಿ, ನಿಮಗೆ ಒಳ್ಳೆ ನನ್ನ ರಕ್ಷೆ ನಿಮಗೆ ಇದೆ ಅಂತ ಪರಮಾತ್ಮ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಹೋಗಬೇಕಾದ್ರೆ ಸುಭದ್ರಾವಭಿಮನ್ಯುಂಚ ರಥಮಾರೋಪ್ಯ ಕೇಶವಃ, ಸುಭದ್ರ ಅಭಿಮನ್ಯುವನ್ನು ಕರ್ಕೊಂಡು ದ್ವಾರಕ್ಕೆ ಕರ್ಕೊಂಡು ಹೊರಟನಂತೆ. ಎಲ್ಲರೂ ಬಾಕಡೆಯಿಂದ ಬರ್ತಾ ಇದ್ದ, ದುಷ್ಟಧ್ಮನ ಬರ್ತಾನೆ, ಅವನು ಬಂದು ದ್ರೌಪದಿಯ ಮಕ್ಕಳಿದ್ರಲ್ಲ ಅವನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಸಂಬಂಧಪಟ್ಟವರೆಲ್ಲ ಕರ್ಕೊಂಡು ಹೋಗ್ತಾರೆ. ಕಾಶಿರಾಜ ಸುತಾಮಪಿ, ಕಾಶಿರಾಜ ಭೀಮಸೇನ ಮಾವ, ಕಾಳಿಯ ತಂದೆ, ಆತ ಬಂದು ಕಾಳಿದೇವನ ಕರ್ಕೊಂಡು ಹೊರಟು ಬಿಟ್ಟನಂತೆ. ಆಕೆಯೂ ಭಾರತೀಯ ರೂಪ, ದ್ರೌಪದಿನೂ ಭಾರತೀಯ ರೂಪರೇ, ಆ ರೂಪನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಲ್ಯರಾಜನ ಸಂಬಂಧಿಗಳು, ಒಬ್ಬ ಮಗಳಿದ್ದಾಳೆ ಸಹದೇವನ ಹೆಂಡತಿ, ನಕುಲ ಸಹದೇವರ ಹೆಂಡಂದಿರೆಲ್ಲ ಉಷಾ ಅಂತಕ್ಕಂಥವಳ ಅವತಾರ, ಅವರು ಕುಂತಿ ಹತ್ರ ಅಲ್ಲೇ ಇದ್ದು ಬಿಟ್ಟಿದ್ರು, ಬರೋ ಪ್ರಸಂಗನೇ ಬರಲಿಲ್ಲ. ಅಂತೂ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಎಲ್ಲ ಮಕ್ಕಳನ್ನ, ತಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಟೋಗಿ ಬಿಡ್ತಾ ಇದ್ದಾರೆ. ಉಳ್ಕೊಂಡಿದ್ದ ಎಷ್ಟು ಜನ ಅಂದ್ರೆ, ಮುಖ್ಯವಾಗಿ 5 ಜನ ಪಾಂಡವರು, ದ್ರೌಪದಿ. ದುರ್ಯೋಧನ ಕರಾರ ಆಗಿತ್ತು, 5 ಜನ ಪಾಂಡವರು ದ್ರೌಪದಿಯ ಸಮೇತ ವನವಾಸ ಮಾಡಬೇಕು ಅಂತ ಹೇಳಿದ್ರಿಂದ ಅವರಲ್ಲಿ ಯಾರೂ ಕೂಡ ಬಿಡಹಾಗಿಲ್ಲ. ಉಳಿದರೆ ಯಾರು ಇರಬೇಕಾದ ಕಾರಣ ಇಲ್ಲ, ಅವರೆಲ್ಲ ಹೊರಟೋಗ್ತಾರೆ. ಋಷಿಮುನಿಗಳು ಮಾತ್ರ ಹಾಗೆ ಇದ್ದಾರೆ, ಸಂಬಂಧಿಗಳು ಹೊರಟರೆ ಹೊರತು ಋಷಿಮುನಿಗಳ ಜೊತೆಗೆ ಇದ್ದಾರೆ. ಅದೊಂದು ವಿಶೇಷ, ಅದು ಒಂದು ಬಂಧು ಬಾಂಧವರಿಗಿಂತ ಋಷಿಮುನಿಗಳು ಮೋರ್ ಡಿಪೆಂಡಬಲ್ ಅಂತ ಅರ್ಥ. ಋಷಿಮುನಿಗಳು ತುಂಬಾ ಶ್ರೇಷ್ಠ, ಅವರು ಆಪತ್ತು ಅವರಿಗೇನು ನಮ್ಮಿಂದ ಆಗಬೇಕಾದಿಲ್ಲ. ಅವರಿಗೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಹಿರಿಯಕ್ಕಡಾಕ್ಷ ಬಲವತಿ ಅಜಿತಂ ನಮಾಮಿ. ಅವರ ಜೀವನದಲ್ಲಿ ಸ್ವಾರ್ಥ ಅನ್ನೋದೇ ಅವರಿಗಿರೋದಿಲ್ಲ, ಕೇವಲ ಭಗವಂತನನ್ನ ಆರಾಧನೆ ಮಾಡೋದೇ ಗುರಿ. ಪಾಂಡವರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಹಾಗೆ ಉಳ್ಕೊಂಡು ಬಿಟ್ಟು ಈಗ ದಿವಸಗಳು ಕಳೀತಾ ಇದೆ. ಕಳೀತಾ 1 ವರ್ಷ ಮುಗೀತಂತೆ ಸರಿಯಾಗಿ. ಅಲ್ಲಿಗೆ 12 ವರ್ಷದ ವನವಾಸ, 1 ವರ್ಷದ ವನವಾಸ ಮುಗೀತು. ಆಗ ಒಂದು ದಿವಸ ಯಥಾಪ್ರಕಾರ ಧರ್ಮರಾಜ ಅತ್ಯಂತ ಉದಾರಿಯಾಗಿ, ಆತನ ಈ ಮುಖ ಭಾರಿ ಶ್ರೇಷ್ಠವಾದ ಮುಖ, ತುಂಬಾ ಉದಾರಿ, ಅತ್ಯಂತ ಧಾರ್ಮಿಕ, ಅವೆಲ್ಲ ಮುಖಗಳು ಹಾಗೆ ನಡೆದಿದೆ. ಪ್ರತಿ ಜನ ಯಥಾಪ್ರಕಾರ, 8 ಜನಕ್ಕೆ ಊಟ, 8 ಕೊನೆಗೆ ತಮ್ಮಂದಿರ ಊಟ, ಅದಾದ್ಮೇಲೆ ತನ್ನ ಊಟ, ಆಮೇಲೆ ದ್ರೌಪದಿ ದೇವಿಯ ಭೋಜನ. ಪ್ರತಿನಿತ್ಯದ ಕಾರ್ಯಕ್ರಮ ಹಾಗೆ ನಡೆದಿತ್ತು. ದ್ರೌಪದಿಯ ಊಟವಾಯಿತು ಅಂದ್ರೆ ಎಲ್ಲರ ಊಟವಾಗಿದೆ ಅಂತ ಅರ್ಥ. ಇವತ್ತು ಜನ ಹಾಗೆ ತಿಳ್ಕೊಂಡ್ಬಿಡ್ತಾರೆ, ತಮ್ಮ ಊಟ ಆಡಿ ಎಲ್ಲರೂ ಆಯ್ತು ತಿಳ್ಕೊಂಡ್ಬಿಡ್ತಾರೆ. ಆ ರೀತಿ ಅಲ್ಲ, ಮತ್ತೆ ಯಜಮಾನ ಊಟ ಆಯ್ತು ಎಲ್ಲರೂ ಊಟ ಆದಾಗಲೇಕ್ಕಲ್ಲ, ಯಜಮಾನಿ ದ್ರೌಪದಿ ಊಟ ಆಯ್ತು ಅಂದ್ರೆ ಇನ್ಯಾರು ಬಾಕಿ ಇಲ್ವೇ ಇಲ್ಲ ಅಂತ ಅರ್ಥ. ಇದ್ರ ದುರುಪಯೋಗ ತಗೊಳ್ಳೋದು ದುರ್ವಾಸರ ಪ್ರಸಂಗ ಬರುತ್ತೆ ಆಮೇಲೆ. ಈಗ ಬೇಡ, ಇಲ್ಲೇ ನಡೆಯೋದು, ವನವಾಸದಲ್ಲೇ ನಡೆಯೋದು, ಅದು ನಡೆಯೋದು ಮುಂದಾದ್ರಿಂದ ಆ ಪ್ರಸಂಗ ಬಂದಾಗ ನೋಡೋಣಂತೆ. ಅಷ್ಟು ನಡೆದಾಗ ಧರ್ಮರಾಜ ಆರಾಮಾಗಿದ್ದು ಬಿಟ್ಟಿದ್ದಾನೆ, ಯೋಚನೆ ಇಲ್ಲ, ದಿವಿ ದೇವವತ್ ಸುಖಂ. ಹಾಗಿದ್ದಾಗ ಭೀಮ ದ್ರೌಪದಿಯರು ಇಬ್ಬರು ನೋಡಿದರಂತೆ, ಇಬ್ಬರು ಮಾತಾಡ್ಕೋತಾ ಇದ್ದಾರೆ ಒಂದಿವಸ ಕುತ್ಕೊಂಡು ಬಿಟ್ಟು. ಧರ್ಮರಾಜ ಹೀಗಿದ್ರೆ ಮುಂದೇನು ಗತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಧರ್ಮರಾಜ ಹೇಗಿದ್ದಾನೀಗ, ಒಳ್ಳೆ ತಪಸ್ವಿ ಅಂತ ಎದ್ದು ಬಿಟ್ಟಿದ್ದಾನೆ. ತಪಸ್ವಿಗಳು ಹಾಗಿರಬಹುದು, ರಾಜ ಹಾಗಿರಬಾರದು ಅಂತ ಹೇಳಿದ್ದಾರೆ. ರಾಜ ಹಾಗಿರಬಾರದು, ರಾಜನಾದವನು ತನ್ನ ಮುಂದಿನ ಯೋಚನೆ ಮಾಡಬೇಕು, ಅವನು ಮುಂದೆ ತನ್ನ ಕರ್ತವ್ಯ ಎಷ್ಟೇ ಯೋಚನೆ ಮಾಡಬೇಕು. ಅದೇ ಏನು ಧರ್ಮರಾಜ ಮಾಡ್ತಾ ಇಲ್ಲ, ಅಕ್ಷಯ ಪಾತ್ರೆ ಇದೆ, ಅಡಿಗೆ ಹೇಗೋ ಆಗುತ್ತೆ, ಅಷ್ಟು ಜನ ಊಟ ಆಗುತ್ತೆ, ಒಳ್ಳೊಳ್ಳೆ ಕಥೆಗಳು ಹೇಳ್ತಾ ಇದ್ದಾರೆ, ಕೇಳ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ರಿಟೈರ್ಡ್ ಪರ್ಸನ್ ಕೂತ ಗತಿಯಾಗಿ, ವರ್ಕಿಂಗ್ ಮನುಷ್ಯ ಆರಾಮ ಕಾಲ ಕಳೆದ್ರೆ ಹೇಗೆ ಸಾಧ್ಯ. ಧರ್ಮರಾಜ ನಿವೃತ್ತ ವಾನಪ್ರಸ್ಥಾದ ನಿವೃತ್ತ ಜೀವನ ಇದ್ದಾಗ ಲೆಕ್ಕ ಹಾಗಿದ್ದು ಬಿಟ್ಟಿದ್ದಾನೆ. ನೋಡೋದಕ್ಕೆ ಭಾರಿ ಎಲ್ಲ ಸರಿಯಾಗಿದ್ದ ಕಾಣ್ತಾ ಇದೆ, ಆದ್ರೆ ದೊಡ್ಡ ಪ್ರಾಬ್ಲಮ್ ಇದೆ ಅದರೊಳಗೆ. ಇಬ್ಬರು ಮಾತಾಡ್ಕೊಂಡ್ರಂತೆ, ಹೀಗಿದ್ದು ಬಿಟ್ರೆ 12 ವರ್ಷನೂ ಮುಗಿಯುತ್ತೆ, ಅಜ್ಞಾತವಾಸನೂ ಮುಗಿಯುತ್ತೆ, ಮತ್ತೆ ಕಾಡಪಾಲೆ ಗತಿ, ಮತ್ತೆ 12 ವರ್ಷ, ಮತ್ತೆ 1 ವರ್ಷ, ಇಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಇದರಿಂದ ಏನು ಸಾಧಿಸಿದಂತೆ ಆಗ್ತಾ ಇದೆ, ಕ್ಷತ್ರಿಯ ಬದುಕೋ ರೀತಿ ಇದಲ್ಲ, ಒಬ್ಬ ರಾಜ ಬದುಕೋ ರೀತಿ ಇದಲ್ಲ, ಇದು ಸರಿ ಮಾಡಲೇಬೇಕು. ಈಗ ಧರ್ಮರಾಜನಿಗೆ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು, ಅವನನ್ನು ಸನ್ಮಾರ್ಗಕ್ಕೆ ತರಬೇಕು. ಇದು ಋಷಿಗಳ ಜೀವನ ಬಾಳಲಿಕ್ಕೆ ರಾಜನಾಗಿ ಹುಟ್ಟಬೇಕಾದ ಕಾರಣ ಇಲ್ಲ, ಅಂತ ಇಬ್ಬರು ಮಾತಾಡ್ಕೊಂಡು ಬಿಟ್ಟು ಭೀಮಸೇನ ದ್ರೌಪದಿ ನೋಡಿ, ಇಲ್ಲೂ ಕೂಡ ಅಷ್ಟೇನೆ, ಎಲ್ಲ ದಾರಿ ತಪ್ಪಿಸ್ಬಿಡಿ, ಎಲ್ಲ ಊಟ ಮಾಡೋರೆ ಹೊರತು ನಾಳೆಗೆ ಅಂತ ಯೋಚನೆ ಮಾಡೋರೆಲ್ಲ ಆಗೋಗ್ಬಿಟ್ಟಿದೆ. ಅದೇ ಊಟ ಕುತ್ಕೊಂಡ್ಬಿಟ್ಟು ಎಲೆ ಬಳ್ಗೋಗ್ಬಿಟ್ರೆ ಆಯ್ತಾ, ನಾಳೆಗೆ ಏರ್ಪಾಟಾಗಬೇಕಲ್ಲ. ನಾವು ರಾಜರು ಹೀಗೆ ಕುತ್ಕೊಂಡ್ರೆ ಗತಿಯ ನಾವು ಜಗತ್ತು ಬದುಕೋದು ಹೇಗೆ ನಾಳೆ? ಆದ್ದರಿಂದ ಇವರಿಬ್ಬರೇ ದಾರಿ ತಪ್ಪದ್ದು. ಅರ್ಜುನನು ಯೋಚನೆ ಮಾಡಿಲ್ಲ ಈ ಬಗ್ಗೆ, ಯಾರು ಯೋಚನೆ ಮಾಡಿಲ್ಲ, ಭೀಮ ದ್ರೌಪದಿಯರು ಮಾತ್ರ ಯೋಚನೆ ಮಾಡಿದ್ರು. ದ್ರೌಪದಿ ನೀನು ಹೋಗು, ಧರ್ಮರಾಜನಿಗೆ ವಿಷಯವನ್ನು ಪ್ರಸ್ತಾಪ ಮಾಡು, ನೀನು ಮಾಡ್ತಿರೋ ತಪ್ಪು ಅಂತ ಹೇಳು, ಒಂದು ಸ್ವಲ್ಪ ಮಾತು ನಡೀಲಿ, ಆಮೇಲೆ ನಾನು ಬಂದು ಸೇರ್ಕೋತೇನೆ ಅಂತ ಹೇಳ್ತಾನೆ ಭೀಮಸೇನ. ಯಾತಕ್ಕಾಗಿ ಮಾಡಿದ್ದು ಅಂದರೆ ಕೃಷ್ಣಾಂ ಪ್ರಸ್ತಾವಯಾಮಾಸ ಹೇಳ್ತಾರೆ ಭೀಮಸ್, ಪ್ರಸ್ತಾವ ಹೇತವೇ, ಇಂಟರಾಕ್ಷನ್ ಕೊಡಬೇಕು, ಒಂದು ಪೀಠಿಕೆ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಯಾತಕ್ಕೆ ಅಂತ ಕೇಳಿದರೆ ಮುಂದೆ ದೊಡ್ಡ ವಾದ ನಡೀಬೇಕು ಧರ್ಮರಾಜನ ಜೊತೆಗೀಗ. ವಿವಾದಸ್ಯ ಕ್ರಮೇಚ್ಛಯ, ಯಾವಾಗಲೂ ಸಬ್ಜೆಕ್ಟನ್ನು ಒಬ್ರು ಹೇಳಬೇಕು, ಆಮೇಲೆ ಡಿಸ್ಕಷನ್ ಶುರುವಾಗಬೇಕು. ಸಬ್ಜೆಕ್ಟನ್ನು ತರಬೇಕಲ್ಲ, ಅದು ಅಸೆಂಬ್ಲಿ ತರಬೇಕು, ಮೀಟಿಂಗ್ ತರಬೇಕು ಅಂತ ಇರ್ತದಲ್ಲ, ತರ ಕೆಲಸ ಮಾಡಬೇಕಲ್ಲ. ಯಾರು ಮಾಡಬೇಕೀಗ? ದ್ರೌಪದಿ. ಉಳಿದವರು ಯಾರು ಮಾಡೋ ಸ್ಥಿತಿಯಲ್ಲೂ ಇಲ್ಲ ಈಗ. ದ್ರೌಪದಿ ನೀನು ಮಾಡು, ನಾನು ಮಧ್ಯೆ ಬರ್ತೇನೆ ಅಂತ ಹೇಳಿದ್ದಾನೆ. ಅರ್ಜುನ ಕರೆದಿಲ್ಲ, ಅರ್ಜುನ ತನಗೇ ಗೊತ್ತಿಲ್ಲ, ಆದ್ದರಿಂದ ಅರ್ಜುನ ಕೇಳಿ ಉಪಯೋಗ ಇಲ್ಲ. ಯಾರಿಗೆ ಅರ್ಥವಾಗಿದೆ ಅವರ ಕೈಲಿ ಮಾಡಿಸಬೇಕು. ಇಲ್ಲ ಅರ್ಜುನ ಪಾತ್ರ ನೋಡಬೇಕು ಅಂದರೆ ಭೀಮನ ನಿರೀಕ್ಷೆಗೆ ಅರ್ಜುನ ಬಂದಿಲ್ಲ, ದ್ರೌಪದಿ ಮಟ್ಟಕ್ಕೆ ಅರ್ಜುನ ಏರಿಲ್ಲ. ಭೀಮ ದ್ರೌಪದಿಯರ ಸ್ಥಾನ ತುಂಬ ಮೇಲಿಂದು ಉಳಿದವರು ಯಾರು ಹಂತದಲ್ಲಿಲ್ಲ. ದ್ರೌಪದಿಯನ್ನು ಕರೆದು ಇಲ್ಲಿ ಸ್ತ್ರೀಯರೆಲ್ಲ ಯೋಚನೆ ಮಾಡಬೇಕಾದ ವಿಚಾರ ಇದೆ. ಮಹಿಳೆಯರೆಲ್ಲ, ಒಬ್ಬ ಸ್ತ್ರೀಯರ ಪಾತ್ರ ಏನು, ಮನೆಯಲ್ಲಿ ಅನ್ಯಾಯ ನಡೀತಿದ್ರೆ ಹೆಂಗಸು ಹೇಗೆ ಜಾಗೃತಳಾಗಬೇಕು ಅಂತ ಹೇಳೋದಕ್ಕೆ ಈ ಭೀಮ ದ್ರೌಪದಿಯರ ಪ್ರಸಂಗ ಒಳ್ಳೆ ಒಂದು ಉದ್ಬೋಧಕವಾದ ಪ್ರಸಂಗ. ದ್ರೌಪದಿಯನ್ನು ಕಳಿಸಿಕೊಟ್ಟಾಗ ದ್ರೌಪದಿ ಬಂದಂತೆ ಭೀಮಸೇನ ಆ ಕಡೆ ನಿಂತ್ಕೊಂಡು ಮಾತು ಕೇಳ್ತಾ ಇದ್ದಾನೆ. ಧರ್ಮರಾಜ ಕೂತಿದ್ದಾನೆ, ದ್ರೌಪದಿ ಬಂದು ಮಾತು ತೆಗಿತಾ ಇದ್ದಾಳೆ. ಮಾತು ತೆಗೆಯೋದಾದರೂ ಕೂಡ ದ್ರೌಪದಿ ಮಾತು ದ್ರೌಪದಿಯ ಮಾತೇನೆ. ಸಾಕ್ಷಾತ್ ಭಾವಿ ಸರಸ್ವತಿ ಅಂದರೆ ಎಷ್ಟು ಸಾಮರ್ಥ್ಯ ಇರಬೇಕು. ರಾಜ, ನನಗೆ ತುಂಬ ಆಶ್ಚರ್ಯವಾಗಿದ್ದು ಇಡೀ ಆ ದ್ಯೂತದ ಪ್ರಸಂಗದೊಳಗೆ ವನವಾಸದೊಳಗೆ ನನಗೆ ಭಾರಿ ಆಶ್ಚರ್ಯ ಒಂದಾಯಿತು ಅಂತ ಹೇಳಿದ್ದಾಳೆ. ನಾನು ಎರಡು ಇಬ್ಬರು ಭಾರಿ ದೊಡ್ಡ ಆಶ್ಚರ್ಯಕರ ವ್ಯಕ್ತಿಗಳನ್ನು ಕಂಡೆ ಎಂದು ದ್ರೌಪದಿ ಹೇಳಿದ್ದಂತೆ. ಇಬ್ಬರು ದೊಡ್ಡ ಆಶ್ಚರ್ಯದ ವ್ಯಕ್ತಿಗಳನ್ನು ಕಂಡೆ ಆ ದ್ಯೂತದ ಪ್ರಸಂಗದಲ್ಲಿ ಅಂತ ಹೇಳಿದಾಗ, ಏನು ಯಾರು ಅಂತ ಕೇಳ್ತಾನೆ ಧರ್ಮರಾಜ. ಯಾರು ಅಂತ ಕೇಳಿದರೆ, ಒಬ್ಬ ದುರ್ಯೋಧನ ಅಂತ ಹೇಳಿದ್ದ. ಒಬ್ಬ ದುರ್ಯೋಧನ ಅಷ್ಟೆಲ್ಲ ಮಾಡಬಾರ್ದನ್ನು ಮಾಡಿದ್ದಾನೆ, ದೊಡ್ಡವರ ಎದುರಿಗೆ ಅಷ್ಟು ಅನ್ಯಾಯ ಮಾಡಿದ್ದಾನೆ, ಜಗತ್ತೇ ನಾಚತಕ್ಕಂಥ ಕೆಲಸ ಮಾಡಿದ್ದಾನೆ. ಅವನಂತ ಹೇಗೆ ಕೆಲಸ ಮಾಡಿದವರೇ ಇಲ್ಲ. ಇಷ್ಟಾದರೂ ಕೂಡ ಅವನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ, ಮನಸ್ಸಲ್ಲೇ ಒಂದು ಚೂರು ಪಶ್ಚಾತ್ತಾಪ ಪಟ್ಟಿಲ್ಲ. ಎಂಥ ಪಾಪಿಯವನು, ಅದನ್ನು ನೋಡಿ ನನಗೆ ಭಾರಿ ಆಶ್ಚರ್ಯವಾಯಿತು. ಪರಮಪಾಪಿಗಳಲ್ಲಿ ಪರಮಪಾಪಿ ದುರ್ಯೋಧನ, ಇದು ಒಂದು ಆಶ್ಚರ್ಯ ಅಂತ ಹೇಳಿದ್ದಂತೆ. ಆಮೇಲೆ ಧರ್ಮರಾಜ ಕೇಳ್ತಾನೆ, ಇನ್ನೊಬ್ರು ಯಾರು ಅಂತ ಕೇಳುತ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ನೀನೇ ಅಂತ ಹೇಳಿದ್ದು, ನೀನೇ ಇನ್ನೊಂದು ಆಶ್ಚರ್ಯ. ಎಷ್ಟು ನೇರವಾದಂಥ ಮಾತದು, ಧರ್ಮರಾಜನೇ ಶಾಕ್ ಆಗಿಬಿಡ್ತು. ಏನು ಹೇಗೆಂತೆ ಅಂತ ಕೇಳಿದರೆ, ಹೌದು ನನಗೆ ಯಾಕೆ ಆಶ್ಚರ್ಯ ಗೊತ್ತಾ, ಇದಕ್ಕೆಲ್ಲ ಯಾರ ಕಾರಣ, ನೀನು ಕಾರಣ ಅಂತ ಹೇಳ್ತಾಳೆ. ಅವನು ಕರೆದ, ನೀನು ಬಂದಿ, ಕರೆದಿದ್ದು ಅವನು ತಪ್ಪು, ಬಂದಿದ್ದು ನಿನ್ನ ತಪ್ಪು ಹೌದಲ್ಲ. ನೀನು ಮಾಡಿದ ಒಂದು ತಪ್ಪಿಗೆ ನಡೆದಿದ್ದೇನೀಗ, ಎಂಥೆಂಥ ಕೆಲಸ ಆಗೋಗ್ಬಿಡ್ತು, ಜಗತ್ತು ನಾಚತಕ್ಕಂಥ ಕೆಲಸ ನಡೆದೋಗ್ಬಿಡ್ತು. ಇಷ್ಟು ಜನ ವನವಾಸಕ್ಕೆ ಬಂದರು ಯಾರಿಂದ, ನಿನ್ನಿಂದ ಬರಬೇಕಾಯ್ತು. ನೀನು ದೂತ ಆಡಿದ್ದರ ಫಲ ಇದೆಲ್ಲ ಕೂಡ. ನಾವೆಲ್ಲ ವನವಾಸಕ್ಕೆ ಬಂದ್ವಿ, ಭೀಮಸೇನಾದಿಗಳು ವನವಾಸಕ್ಕೆ ಬಂದರು, ನೀನು ಒಬ್ಬನ ತಪ್ಪಿನಿಂದ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗ್ತಾಯಿ. ಇಷ್ಟೆಲ್ಲ ನೀನು ಮಾಡಿದರೂ ಕೂಡ ಸ್ವಲ್ಪ ಕೂಡ ಯೋಚನೆ ಮಾಡದೇನೆ ಆರಾಮಾಗಿ ಇದ್ಬಿಟ್ಟಿದ್ದೀಯಲ್ಲ, ಇದಕ್ಕಿಂತ ಇನ್ನೇನು ಆಶ್ಚರ್ಯ ಅಂತ ಕೇಳಿದ್ದ. ಮಾಡಿದ ನಾವೇ ಯೋಚನೆ ಮಾಡಬೇಕಲ್ಲ, ನನ್ನದೇನಾಯ್ತು ಅಂತ ಯೋಚನೆ ಮಾಡ್ತಾ ಇಲ್ಲ, ನೀನೀಗ ಆರಾಮಾಗಿದ್ದು ಬಿಟ್ಟಿದ್ದೀಯಲ್ಲ, ಇದು ನ್ಯಾಯವೇ ಅಂತ ಕೇಳಿದಾಗ ಧರ್ಮರಾಜನಿಗೆ ಭಾರಿ ಅಷ್ಟು ಆಘಾತವಾಯಿತು. ನಿಜವಾದ ದ್ರೌಪದಿ ಈಗ ಯಾವ ಮಟ್ಟದಲ್ಲಿದ್ದಾಳೆ ಯೋಚನೆ ಮಾಡಬೇಕು. ಧರ್ಮರಾಜ ಅಂದರೆ ಚಕ್ರವರ್ತಿಯವನು, ರಾಜ್ಯಾಗದಲ್ಲಿ ಹಸೆಮಣಿ ಮೇಲೆ ಕೂತವನು ಪಾಪ. ಅಂಥವ್ರೆ ನೇರ ತಪ್ಪು ಮಾಡಿದೆ ಅಂತ ಹೇಳಬೇಕಾದ್ರೆ ಎಷ್ಟು ಸರಿ ಇರಬೇಕು ದ್ರೌಪದಿ, ಅದು ಮುಖ್ಯ. ಯಾರಿಗೆ ತಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತವ್ರಿಂತ ಮಾತಾಡಲಿಕ್ಕೆ ಬರೋದಿಲ್ಲ. ಧರ್ಮರಾಜ, ಎಷ್ಟು ತಪ್ಪು ಮಾಡಿದ್ದೆ ನೀನೀಗ, ನ್ಯಾಯವೇ? ಧರ್ಮರಾಜಿಗೆ ಏನು ಮಾಡಿಬಿಟ್ಟೆ ನಾನೀಗ, ಇಷ್ಟೆಲ್ಲ ಮಾಡಿದ್ದಿ, ಆಗಿದ್ದಾಗಲಿ ಹೋಗಲಿ ಬಿಡು, ಒಂದು ವರ್ಷ ಆಯ್ತಲ್ಲ, ಇದ್ರ ಬಗ್ಗೆ ಏನಾದರೂ ಪ್ರತೀಕಾರಕ್ಕೆ ಯೋಚನೆ ಮಾಡ್ತಿದ್ದೀಯ ಅಂತ ಕೇಳ್ತಾನೆ. ಯೋಚನೆ ಮಾಡ್ತಾ ಇದ್ದೀಯಾ? ಅವನು ಪಾಪಿಷ್ಟ, ಅನ್ಯಾಯ ಮಾಡಿದ, ಸರಿನೇ, ನಿಂದೊಂದು ಕರ್ತವ್ಯ ಇದೆಯಲ್ಲ, ಯೋಚನೆ ಮಾಡಿದ್ದೀಯಾ ಅಂತ ಕೇಳಿದರೆ, ಏ ಮಾಡಿದ್ದೇನಲ್ಲ ಅಂತ ಹೇಳ್ತಾರೆ. ಏನು ಮಾಡಿದ್ದಿ? ಕ್ಷಮಿಸಿಬಿಟ್ಟಿದ್ದೇನೆ ಆರಾಮವಾಗಿ ಅಂತ ಹೇಳ್ತಾನೆ. ಕ್ಷಮಿಸಿಬಿಟ್ಟಿದ್ದೇನೆ, ಇದಕ್ಕೆ ರಾಜನಾಗಬೇಕಂತ ಕೇಳ್ತಾನೆ. ಈ ಕ್ಷಮೆ ಅನ್ನೋದು ಯಾರ ಗುಣ ಗೊತ್ತಾ ಅಂತ ಹೇಳ್ತಾನೆ ದ್ರೌಪದಿ. ಹಾಗೆಲ್ಲ ಮಾತಾಡಬೇಡ, ಕ್ಷಮೆ ಎಂಬುದು ಬಹಳ ದೊಡ್ಡ ಗುಣ ಅಂತ ಧರ್ಮರಾಜ ಸಮರ್ಥನೆ ಮಾಡ್ತಾನೆ. ಇಡೀ ಅಧ್ಯಾಯ ಪೂರ್ತಿ ಮಾತಾಡ್ತಾನೆ, ಇಡೀ ಜಗತ್ತು ಬದುಕಿರೋದೇ ಕ್ಷಮೆಯಿಂದ. ಏನೋ ಅಯೋಗ್ಯರು ಏನೋ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಅಷ್ಟು ಗಂಭೀರ ತಗೊಳ್ಳೋಕೆ ಹೋಗಬಾರದು. ನಾವು ಎಲ್ಲ ಕ್ಷಮಿಸಿಬಿಡಬೇಕು, ಒಂದು ರೀತಿ ಪ್ಯಾಸಿವ್ ಅಪ್ರೋಚ್ ಇದು, ಒಂದು ಎಲ್ಲ ಕ್ಷಮಿಸ್ತಾ ಹೋಗಿಬಿಡಬೇಕು. ಜಗತ್ತು ಕ್ಷಮೆಯಿಂದ ಉಳಿದಿದೆ. ಭೂಮಿಗೆ ಅದಕ್ಕೇನೆ ಕ್ಷಮ ಅಂತ ಹೆಸರಿದೆ, ಅದು ಬೇರೆ ಜೊತೆಗೆ. ಭೂಮಿ ಅನೇಕ ಹೆಸರಲ್ಲಿ ಕ್ಷಮ ಅಂತ ಒಂದು ಹೆಸರು ಅದಕ್ಕೆ. ಯಾತಕ್ಕೆಂದ್ರೆ ನಮ್ಮೆಲ್ಲ ಕ್ಷಮಿಸ್ತಾಳೆ ಭೂಮಿ, ಅದು ನಿಜನೇ. ನಾವು ಭೂಮಿ ಕ್ಷಮಿಸ್ತಾ ಹೋಗಿದ್ದರೆ ಭೂಮಿ ನಾವೇನು ಮಾಡ್ತೇವೆ ಗೊತ್ತಾ, ಭೂಮಿನ ತುಳಿತೇವೆ. ತಿರುಗಿ ಭೂಮಿ ತುಳಿದಿದ್ರೆ ಗತಿ ಏನಾಗ್ತಿತ್ತು ನಮ್ಮ ಗತಿ? ಈಗ ನಾವೊಂದು ಹೆಜ್ಜೆ ಇಟ್ಟು ಭೂಮಿ ಏನಾದ್ರು ತಿರುಗಿ ಹೊಡೆದಿದ್ರೆ ಗೋವಿಂದ ಅಲ್ಲಿಗೆ ಹೋಗಿಬಿಡ್ತಾ ಇತ್ತು. ಪ್ರತಿನಿತ್ಯ ನಾವು ಮಾತ್ರ ಮಾತಾಡ್ತೇವೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಎಷ್ಟು ಜನ ಎಷ್ಟು ರೀತಿಯಲ್ಲಿ ಓಡಾಡ್ತಾರೆ, ಕಾಲಿಲಿ ತುಳಿತಾರೆ, ಭೂಮಿ ತರ್ಕೊಂಡಿಲ್ವಾ ಅದನ್ನ? ಅಷ್ಟೇ ಇಲ್ಲ, ವಿಷ್ಠಾಮೂತ್ರ ಕಫೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೆ. ಎಷ್ಟು ಗಲೀಜು ಮಾಡ್ತಾನೆ ಭೂಮಿಯ ಮೇಲೆ, ಉಗುಳುತ್ತಾನೆ, ಏನೇನೋ ಮಾಡ್ತಾನೆ. ಭೂಮಿ ತಡ್ಕೊಂಡಿಲ್ವಾ ಇವತ್ತಿನ ದಿವಸ? ಭೂಮಿಯಾಗಿ ತಡ್ಕೊಂಡಿದೆ ಅಂತ ಜನ ಬದುಕ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಕ್ಷಮೆಗಿಂತ ಅತಿ ದೊಡ್ಡ ಧರ್ಮ ಯಾವುದೂ ಇಲ್ಲ. ಕ್ಷಮೆ ಎಲ್ಲ ಗುಣಗಳಿಗೂ ಗುಣ. ಅದನ್ನ ಇಟ್ಕೊಂಡಿದ್ದೇನೆ. ಈಗ ದುರ್ಯೋಧನ ಮಹಾಪಾಪಿ, ತಪ್ಪು ಮಾಡಿದ್ದಾನೆ, ಅವನು ಅನುಭವಿಸ್ತಾನೆ. ನಾನೇ ಕ್ವಶನ್ ಮಾಡಬೇಕು ಧರ್ಮರಾಜನ ಮಾತು. ಅವನು ಪಾಪಿಷ್ಟ, ಅವನು ಹಾಳಾಗಿ ಹೋಗ್ಲಿ, ನಾವೇ ಕ್ವಶನ್ ಮಾಡಬೇಕು ಈ ಬಗ್ಗೆ. ನಮ್ಮ ಪಾಡಿ ನಾವು, ಅವನ ಪಾಡಿಗೆ ಅವನು. ಆರಾಮಾಗಿದ್ದೇವ ನಾವೀಗ, ಸುಖವಾಗಿ ಇಲ್ಲಿ ಇದ್ದು ಬಿಡೋಣಂತೆ. 12 ವರ್ಷ ಒಂದು ಮುಗಿಲಿ, ಒಂದು ಅಜ್ಞಾತವಾಸ ಮುಗಿಲಿ, ಆಮೇಲೆ ನೋಡೋಣಂತೆ. ಇದು ಧರ್ಮರಾಜನ ಮಾತು. ಆಗ ದ್ರೌಪದಿ ಉತ್ತರ ಕೊಡ್ಲಿಕ್ಕೆ ಹೋಗ್ತಾಳೆ. ಪ್ರಶ್ನೆ ಉತ್ತರ ಹೇಗಿದೆ ಅಂತ ಕೇಳಿದರೆ, ಮೇಲ್ನೋಟಕ್ಕೆ ಧರ್ಮರಾಜ ಭಾರಿ ಸರಿಯಾಗಿ ಹೇಳದಕ್ಕೆ ಕಾಣಿಸುತ್ತೆ. ಕ್ಷಮೆಗಿಂತ ದೊಡ್ಡ ಗುಣ ಇಲ್ಲ. ಕ್ಷಮೆ ಜಗತ್ತು ಬದುಕಿರೋದೇ ಕ್ಷಮೆಯಿಂದ. ಮೇಲ್ನೋಟಕ್ಕೆ ಸರಿಯಾದ ಮಾತದು ಒಂದು. ಆದರೆ ದ್ರೌಪದಿ ಹೇಳ್ತಾಳೆ, ಎಲ್ಲಿ ತಪ್ಪಿದೆ ಅಂತ ಹೇಳ್ತಾಳೆ. ಧರ್ಮರಾಜ, ನೀನು ಹೇಳಿದ್ದು ಸರಿ, ಕ್ಷಮೆ ದೊಡ್ಡ ಗುಣ ಅಂತ ನಾನು ಒಪ್ತೇನೆ. ಆದರೆ ಕ್ಷಮೆಯಿಂದ ಗುಣ ಇರಬೇಕಾದ್ರೆ ಯಾರ ಬಗ್ಗೆ ಕ್ಷಮೆ ಅಂತ ಯೋಚನೆ ಮಾಡಬೇಕಲ್ಲ ಅಂತ ಹೇಳುತ್ತೆ. ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ಎಲ್ಲ ಕಡೆಗೆ ಕ್ಷಮೆಯನ್ನು ತೋರಿಸಬಾರದು. ಎಲ್ಲಿ ಕ್ಷಮೆಗೆ ಅರ್ಹತೆ ಇದೆ ಅಂಥವರು ಕ್ಷಮೆ ತೋರಿಸಬೇಕೇ ಹೊರತು ಎಲ್ಲರಲ್ಲೂ ಕ್ಷಮೆ ತೋರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ವಿದ್ಯಾರ್ಥಿ ಲೇಟಾಗಿ ಬಂದ, ಸಾರಿ ಸಾರ್ ಅಂದ, ಬಾ ಅಂತ ಕೂಡಿಸಿ ಬರೆದು ಕೊಟ್ಟು ಯೋಚನೆ ಇಲ್ಲೇ ಇಲ್ಲ. ಒಬ್ಬ ನೋಡಿದ, ಓ ಎಷ್ಟು ಭಾರಿ ಒಳ್ಳೆಯವರಿದ್ದಾರೆ ನೋಡ್ಕೊಂಡ. ಇನ್ನೊಬ್ಬನು ಇನ್ನು ಸ್ವಲ್ಪ ಲೇಟಾಗಿ ಬಂದ, ಅವನು ಕರ ಬಾ ಕೂಡು ಅಂತ ಕೊಟ್ಟರು. ಪಾಪ ಎಲ್ಲ ನೋಡ್ದ ಅವನು. ಇನ್ನೊಬ್ಬನ ಏನು ಮಾಡಿದ್ರೆ ಮೆಲ್ಲ ಕಾಪಿ ಒಳ್ಳೆ ಶುರು ಮಾಡಿಬಿಟ್ಟ. ಅವನು ಬಂದ, ಏ ಎಂದ ಅಂತ ಹೇಳಿದ. ಸರ್ ಅವನು ಕ್ಷಮಿಸಿ, ನಾನು ಕ್ಷಮಿಸಿ ಬಿಡಿ, ಹೋಗ್ಲಿ ಸರ್, ಸಾರಿ ಸರ್ ಬಿಟ್ಟುಬಿಡಿ ಅಂತ ಕೇಳಿದರೆ ಹೋಗ್ಲಿ ಬಿಡಯ್ಯ ಅಂತ ಹೇಳಿದ್ರೆ ಗತಿ ಏನಾಗುತ್ತೆ ಈಗ ನೋಡಿ. ಕ್ಷಮೆ ಲೇಟಾಗಿ ಬಂದವನು ಸೇರಿಸಿದ್ದು ಕ್ಷಮೆ, ಕಾಪಿ ಒಳ್ಳೆ ಕ್ಷಮಿಸಕ್ಕಾಗುತ್ತ ಈ ಮಧ್ಯೆ? ಕ್ಷಮಾ ಸರ್ವತ್ರ ಹೇ ಧರ್ಮೋ ನಾ ಪಾಪಹೇತುಶ್ಚ ದುರ್ಜನೆ. ಕ್ಷಮೆ ಅನ್ನೋದು ಒಳ್ಳೆಯವರಿಗೆ ಕ್ಷಮೆ ಕೊಡಬೇಕೇ ಹೊರತು, ಅಶಕ್ತರಿಗೆ ಕ್ಷಮೆ ಕೊಡಬೇಕೇ ಹೊರತು, ಆಪತ್ಕಾರದಲ್ಲಿ ಕ್ಷಮೆ ಕೊಡಬೇಕೇ ಹೊರತು, ಔಟ್ ಅಂಡ್ ಔಟ್ ತಪ್ಪು ಮಾಡ್ತಕ್ಕಂಥವ್ರಿಗೆ ಕ್ಷಮೆ ಕೊಡೋದಾದರೆ ಜಗತ್ತು ಬದುಕೋದು ಹೇಗೆ ಅಂತ ಹೇಳುತ್ತಾರೆ. ರಾಜ್ಞಾಂನ ಕೃತ್ಯಂ ನಚ ಲೋಕ ಯಾತ್ರ ಭವೇದಿದಂ ಜಗತ್ ಕಾಪುರುಷೈಹಿ ವಿನಶ್ಯೆ. ರಾಜನಾದವನೇನಾದರೂ ಕೂಡ ಕ್ಷಮೆ ತೋರಿಸಕ್ಕೆ ಹೊರಟು ಬಿಟ್ರೆ ಜಗತ್ತು ಬದುಕೋದು ಹೇಗೆ? ರಾಜ್ಯ ಆಡ್ತಾ ಇದ್ದಾನೆ, ಕಳ್ಳರು ಸಿಕ್ಕಿಬಿಟ್ರು, ಕರ್ಕೊಂಡ್ಬಂದು ನಿಲ್ಲಿಸಿದ್ರು, ರಾಜ ಅವನು ಕಳ್ತನ ಮಾಡಿದ್ದಾನೆ ಅಂತೇಳಿ ಎಲ್ಲ ಕೇಳಿದ. ಪಾಪ ಹೋಗ್ಲಿ ಬಿಡಯ್ಯ, ಚೊ ಬದುಕ ಹೋಗು ಅಂತ ಬಿಟ್ಬಿಟ್ರೆ ಗತಿ ಏನಾಗಬೇಕು? ಅದಕ್ಕೆ ಅವನು ಬದುಕ್ತಾರೆ, ಉಳಿದವರು ಸಾಯ್ತಾರೆ ಅಷ್ಟೇನೆ. ಅವನೇನೋ ಬದುಕಿ ಬಿಡ್ತಾನೆ, ಉಳಿದವನು ತಲೆ ಹೊಡಿತಾ ಕೇಳಿದರೆ ಕ್ಷಮಿಸಿದ್ದಾನೆ ನಮ್ಮ ರಾಜನ ಕೇಳಿ ಅಂತ ದೊಡ್ಡ ಮಹಾನುಭಾವರಿದ್ದಾರೆ ಅಂತ ಕೇಳಿದ ಗತಿ ಏನಾಗಬೇಕೀಗ? ಕ್ಷಮೆ ಅನ್ನೋದಕ್ಕೆ ಅರ್ಥ ಇದೆ. ಮತ್ತು ಮೆಕ್ಯಾನಿಕಲ್ ಕ್ಷಮೆ ಎಂಬುದು ಕ್ಷಮೆಯಲ್ಲ. ಇದಕ್ಕೆ ಭಗವದ್ಗೀತೆ ಬೇಕು, ಇದಕ್ಕೆ ಈ ಮಹಾಭಾರತ ಬೇಕು, ರಾಮಾಯಣ ಬೇಕು. ಮೆಕ್ಯಾನಿಕಲಿ ನಾನ್ ವೈಲೆನ್ಸ್ ಅಂದ್ರೆ ಅರ್ಥ ಇಲ್ಲ. ನಾನ್ ವೈಲೆನ್ಸ್ ಅಂದ್ರೆ ಅರ್ಥ ಇದೆ ಯಾವಾಗ ಯಾರ ಬಗ್ಗೆ ಕ್ಷಮೆ. ಅಹಿಂಸೆ ಅಂದ್ರೆ ಹಾಗೆ, ಕ್ಷಮೆ ಅಂದ್ರೆ ಹಾಗೆ. ಆ ದುರುಪಯೋಗ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಇಲ್ಲದೆ ಹೋಗಿದ್ರೆ ಜಗತ್ತೆಲ್ಲ ದುಷ್ಟರ ವಶಕ್ಕೆ ಒಳಗಾಗಿ ಬಿಟ್ಟು ಹಾಳಾಗಿ ಹೋಗ್ತಿತ್ತು ಗೊತ್ತಾ ಧರ್ಮರಾಜ? ಇದು ಸರಿಯಲ್ಲ. ಆದ್ದರಿಂದ ತಪ್ಪಿತಸ್ಥರ ಶಿಕ್ಷೆ ಕೊಡಲೇಬೇಕು, ಪಾಪಗಳನ್ನು ಶಿಕ್ಷಿಸಲೇಬೇಕು, ಉಳಿದವರನ್ನು ಕ್ಷಮಿಸಬೇಕೇ ಹೊರತು ನಿನ್ನ ವಾದ ಸರಿಯಲ್ಲ. ದುರ್ಯೋಧನಾದಿಗಳು ಮಹಾಪಾಪಿಗಳು, ಅಂಥವ್ರನ್ನ ಕ್ಷಮಿಸೋದ ಅಂತ ಕೇಳಿಲ್ಲ. ಆಗ ಧರ್ಮರಾಜ ಮಾತಾಡ್ತಾನೆ, ದ್ರೌಪದಿ ಹಾಗೆಲ್ಲ ಮಾತಾಡಬಾರದು. ನಾವೆಲ್ಲ ಏನು ಹೇಳ್ತಾ ಇದ್ದಿ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಯಾವ ನ್ಯಾಯ ಅಂತ ಕೇಳ್ತಾನೆ ಧರ್ಮರಾಜ. ಇದು ಯಾವ ನ್ಯಾಯ? ಎಲ್ಲ ನಾವೆಲ್ಲ ಸ್ವತಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನಾವೆಲ್ಲ ಅಸ್ವತಂತ್ರರು. ಎಲ್ಲ ನೋಡಕ್ಕೋ ಪರಮಾತ್ಮ ಒಬ್ಬನಿದ್ದಾನೆ, ಅವನ ಕೈಲಿ ಎಲ್ಲ ಇದೆ. ಅವನು ಏನು ಬೇಕೋ ಅವನು ಮಾಡ್ತಾನೆ. ನಮಗ್ಯಾಕೆ ಮಧ್ಯೆ ಮಧ್ಯೆ ಪ್ರವೇಶ? ದೇವರ ಮೇಲೆ ಭಾರ ಹಾಕಿ ಆರಾಮಾಗಿ ಕೂತ್ಬಿಟ್ರೆ ಆಗ ಇಷ್ಟೇ. ಇವತ್ತು ಮಧ್ವ ಸಿದ್ಧಾಂತ ಜನ ತಿಳ್ಕೊಂಡಿದ್ದೆ ಹೀಗೆ, ಬಹಳ ಜನಗಳು ತಿಳ್ಕೊಂಡಿದ್ದೆ ಹಾಗೆ. ಏಕಾಶಿ ಊಟಕ್ಕೆ ಕೂತಿರ್ತಾನೆ, ಏನೇ ಮಾಡ್ತಿ ಅಂತ ಕೇಳಿದರೆ ಎಲ್ಲ ದೇವರ ಆಟ, ದೇವರು ಏನು ಮಾಡಿಸ್ತಾರೋ ಮಾಡೋದೆ. ನಾವೆಲ್ಲ ಅವನ ಕೈಗೊಂಬೆಗಳು ಅಂತ ಹೇಳ್ಬೋದಾಯ್ತಾನೆ. ಯಾಕೆ ದೇವರು ನಮಗೆ ತಿನ್ನೋ ಬುದ್ಧಿ ಕೊಟ್ಟ ತಿಂತೇನೆ ಅಷ್ಟೇನೆ, ನಾನೇನು ಮಾಡಲಿ ಅದಕ್ಕೆ? ನೋಡೋರಿ ಭಾರಿ ಚೆನ್ನಾಗಿ ಕಾಣಿಸುತ್ತಿದ್ದು ಅವನು, ಯಾರನ್ನೋ ಜೋರ ಹೊಡೆದ ಕಾಲು ಮರ್ಕೊಂಡು ಬಿದ್ದ ಪಾಪ ಅವನು. ಕೇಳಿದರೆ ನೋಡಯ್ಯ, ದೇವ್ರು ಹೊಡೆಯೋ ಬುದ್ಧಿ ಕೊಟ್ಟ ಹೊಡೆದು ಬಿಟ್ಟೆ, ನಾನೇನು ಮಾಡಲಿ ಅದಕ್ಕೆ? ಕಾಲು ಮರ್ಕೊಂಡು ಹಣ್ಣಲ್ಲಿ ಬರೆದಿತ್ತು ಮುಡ್ಕೊಂಡು, ನಾವೇನು ಮಾಡಲಿಕ್ಕಾಗತ್ತೆ? ಹಾಗಿದ್ರೆ ಜಗತ್ತಲ್ಲಿ ಧರ್ಮದ ಹೆಸರೇ ಉಳಿಯೋದಿಲ್ಲ. ಒಟ್ಟು ದೇವರನ್ನು ನಂಬದೆ ಹೋದರೆ ಎಷ್ಟು ಅಪಾಯ ಉಂಟು, ದೇವರನ್ನ ಹೀಗೆ ನಂಬಿದರೆ ಅಷ್ಟೇ ಅಪಾಯ ಉಂಟು ಅಂತ ಹೇಳಿದ್ದಾರೆ. ನಿಜವಾದ ನಾಸ್ತಿಕ ಎಷ್ಟು ಡೇಂಜರಸ್ಸೋ, ಕೆಟ್ಟ ಆಸ್ತಿಕ ಮೋರ್ ಡೇಂಜರಸ್ಸೋ. ಎಲ್ಲ ದೇವ್ರು ಏನು ಎಲ್ಲ ನಾವೇ ಮಾಡ್ತೇವೆ, ಮೂರ್ಖರು. ಎಲ್ಲ ದೇವರೇ ಮಾಡ್ತಾನೆ, ಇನ್ನೊಬ್ಬ ಮೂರ್ಖ ಅಂತ ಹೇಳಿದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದನ್ನು ತತ್ವಜ್ಞಾನ ಅಂತ ಕರೀತಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಮೊದಲು ತಪ್ಪು ಮಾಡ್ತಾ ಇರ್ತಾರೆ, ದೇವರಿಲ್ಲ ಅಂತ ತಿಳ್ಕೊಂಡಿರ್ತಾರೆ, ಅಲ್ಲಲ್ಲಿ ಪುರಾಣ ಉಪನ್ಯಾಸ ಕೇಳಿಬಿಡ್ತಾರೆ, ಆಮೇಲೆ ತಪ್ಪು ಕಂಟಿನ್ಯೂ ಮಾಡ್ತಾರೆ. ಮೊದಲು ಸುಮ್ಮನೆ ಕೂತಿದ್ರಲ್ಲ, ಈ ನಮಗೆ ಗೊತ್ತಾಯಿತು ಎಲ್ಲ ದೇವರು ಮಾಡಿಸ್ತಾ ಇದ್ದಾನೆ ಅಂತ ಗೊತ್ತಾಯಿತು, ಇಷ್ಟಿಷ್ಟು ಏನೋ ಅನ್ಕೊಂಡಿದ್ದೆ ಉತ್ತರ ಸಿಕ್ಬಿಡ್ತು ಅಂತ ಹೇಳ್ಬಿಡ್ತಾನೆ ಪಾಪ. ಸರಿಯಾಗ್ಲೇ ಉತ್ತರ ಸಿಕ್ಕಿಲ್ಲ, ಅದು ತಪ್ಪನ್ನು ಕಂಟಿನ್ಯೂ ಮಾಡೋಕೆ ಉತ್ತರ ಸಿಕ್ಬಿಟ್ಟಿದೆ ಪಾಪ. ಇದರಿಂದ ಏನು ಪ್ರಯೋಜನ ಇಲ್ಲ, ಇದು ತತ್ವಶಾಸ್ತ್ರ ಅಲ್ಲ, ಇದು ಸಿದ್ಧಾಂತ ಅಲ್ಲ, ಅದನ್ನು ಮಹಾಭಾರತ ಹೇಳುತ್ತೆ. ದ್ರೌಪದಿಯ ಮಾತಿನಲ್ಲಿ ವಿಶ್ಲೇಷಣೆ ಬರ್ತಾ ಇದೆ. ಧರ್ಮರಾಜ ಮೇಲ್ನೋಟಕ್ಕೆ ಜೋರು ಮಾಡಿಬಿಡ್ತಾನೆ, ಇದು ಭಾರಿ ತಪ್ಪಿದು ಒಂದು, ಎಲ್ಲ ನಾವು ಮಾಡಬೇಕು, ತಪ್ಪು ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀಯಲ್ಲ, ದೇವರು ಕಣ್ಣಿಲ್ವೇನಾಗಿದ್ರೆ, ದೇವರಿಗೆ ಶಕ್ತಿ ಇಲ್ಲೇನೋ, ಅವನು ಸರ್ವತಂತ್ರ ಸ್ವತಂತ್ರ ಅಲ್ವೇನೋ. ಆದ್ದರಿಂದ ನಾವು ಹಾಗೆಲ್ಲ ತರಿಕರಿಸ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಹಣೆಯಲ್ಲಿ ವನವಾಸ ಮಾಡೋದು ಬರದಿದೆ, ವನವಾಸ ಮಾಡ್ಕೊಂಡಿದ್ದು ಬಿಟ್ಟರೆ ಮುಗಿದೋಯ್ತೆ. ಜೂಜು ಹೋಗ್ಲಿಕ್ಕೆ ಹೋಗಬೇಕಾಯ್ತು, ಪ್ರೇರೇಪಣೆ ಆಯಿತು, ಹೋದೆ, ಸೋಲ್ಬೇಕಾಯ್ತು, ಸೋತೆ, ಮನಕ್ಕೆ ಬಂದಾಯಿತು, ಉಳಿದೆಲ್ಲ ದೇವ್ರು ಕೇಳಿ ಸೇರಿದೆ, ನಾನೇನು ಮಾಡಲಿ ಅಂತ ಹೇಳಬೇಕು. ಆಗ ದ್ರೌಪದಿ ಹೇಳ್ತಾಳೆ, ಧರ್ಮರಾಜ ಭಾರಿ ತಪ್ಪು ತಿಳ್ಕೊಂಡಿದ್ದಿ, ಶಾಸ್ತ್ರ ಹೇಳೋದಿಲ್ಲ ಅಂತ ಹೇಳಿದ್ದೆ. ಶಾಸ್ತ್ರ ಹೇಳೋದಿಲ್ಲ, ದೇವರಿದ್ದಾನೆ ಅಂತ ಯಾವ ಶಾಸ್ತ್ರ ಹೇಳುತ್ತೋ ಅದೇ ಶಾಸ್ತ್ರ, ತಲೆ ತೋರಿಸಿದ ಬದುಕಿ ಅಂತ ಹೇಳಿಲ್ಲ ಅಂತ ಹೇಳಿದ್ದ. ದೇವರಿದ್ದಾನೆ ಅಂತ ಹೇಳಿದ್ರೆ ಶಾಸ್ತ್ರ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಆ ಮಾತು ಎಲ್ಲ ಕಾಲಕ್ಕೆ ಗೀತೆಯಲ್ಲಿ ಬಂದರೂ ಕೂಡ ಎಲ್ಲ ಕಡೆ ಮಾತದು. ಒಂದು ಕರ್ತವ್ಯ ಕರ್ಮವನ್ನು ಮಾಡಬೇಕು, ಮಾಡಿ ದೇವರಿಗೆ ಒಪ್ಪಿಸಬೇಕೇ ಹೊರತು ತಲೆ ತೋರಿಸಿದ ಬದುಕಬೇಕು ಅಂತ ಶಾಸ್ತ್ರ ಹೇಳಿಲ್ಲ. ರಾಜನಿಗೆ ಒಬ್ಬ ಕೆಲಸ ಅಂತ ಇದೆ, ಎಲ್ಲರನ್ನ ಕ್ಷಮಿಸೋದೇ ದೇವರ ಉದ್ದೇಶ ಆಗಿದ್ದಿದ್ರೆ ಈ ರಾಜ ಹೀಗಿರಬೇಕು ಅಂತ ಯಾಕೆ ಹೇಳ್ತಿದ್ದ ದೇವರು? ಹಾಗಿದ್ರೆ ನಾವೆಲ್ಲ ದೇವರ ಅಧೀನ, ಸಂಶಯವೇ ಇಲ್ಲ, ಅದನ್ನು ನಾನು ಒಪ್ತೇನೆ. ಅಪ್ಲಿಕೇಶನ್ ರಾಂಗ್ ಅಂತ ಹೇಳಿದ್ದಾರೆ, ಥಿಯರಿ ಕರೆಕ್ಟ್ ಇದೆ, ಅಪ್ಲಿಕೇಶನ್ ಸರಿ ಇಲ್ಲ. ಯಥಾ ದಾರುಮಯೀಂ ಯೋಷಾಂ ನರಹ ಸ್ಥಿರ ಸಮಾಹಿತ ಇಂಗಯತ್ಯಂಗ ಮಂಗಾನಿ ತಥಾ ರಾಜನ್ ನಿಮಾಹ್ ಪ್ರಜಾ. ದ್ರೌಪದಿಯ ಮಾತಿದ್ದು, ನಾವೆಲ್ಲ ಸ್ಥಿತಿ ಎಂಥದ್ದು ಗೊತ್ತೇನೋ, ನಾವೆಲ್ಲ ಒಂದು ಬೊಂಬೆ ಇದ್ದಾಗ ಲೆಕ್ಕ, ಎಂಥದ್ದು ದಾರುಮಯೀಂ ಯೋಷಾಂ, ಒಂದು ಕಟ್ಟಿಗೆ ಬೊಂಬೆ ಇದ್ದಾಗ, ನವರಾತ್ರಿ ಬೊಂಬೆ ಕೊಡಿಸ್ತಾರಲ್ಲ ಆ ರೀತಿ ನಾವೆಲ್ಲ ಇದ್ದೇವೆ. ಆಡಿಸೋನು ದೇವರು ಅದು ನಿಜ, ನಮ್ಮ ಬೊಂಬೆಗಳು ನಿಜ, ಆಡಿಸೋನು ದೇವರು ನಿಜ, ಅಂದ ಮಾತ್ರಕ್ಕೇನೆ ನಾವು ಏನು ಬೇಕಾದ್ರೆ ಮಾಡಬಹುದು ಅಂತ ಅರ್ಥ ಅಲ್ಲ. ದ್ರೌಪದಿ ಹೇಳಿದ್ದೆ, ಏನು ಬೇಕಾದ್ರೆ ಮಾಡಬೇಕು ಅಂತ ಅರ್ಥ ಅಲ್ಲ, ದೇವರು ಹೇಳಿದ್ದನ್ನೇ ಮಾಡಬೇಕು ನಾವು, ಇಲ್ಲದೆ ಹೋದರೆ ಜೀವನಕ್ಕೆ ಅರ್ಥ ಏನು ಅಂತ ಕೇಳಿದ್ದೆ. ಇಲ್ಲಿ ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಎಲ್ಲ ದೇವರೇ ಮಾಡಿಸ್ತೇನೆ ಅಂತ ಹೇಳಿದ ಮೇಲೆ ನಾವೇನು ಮಾಡಬೇಕು ಅಂತ ನಾವು ಕೇಳ್ತೇವಲ್ಲ, ಅಂದರೆ ನಾವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಇದು ತುಂಬ ಜಟಿಲವಾದ ಸಮಸ್ಯೆ. ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಸ್ಟ್ರೆಸ್ ಕೊಟ್ಟು ಮಾತಾಡಿದಾಗ ನಮಗೇನೂ ಇಲ್ಲ ಅನ್ನೋ ಮಾತು ಬರ್ತದೆ. ನಮಗೇನೂ ಇಲ್ಲ ಅಂತ ಹೇಳೋದಾದ್ರೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ಪ್ರಶ್ನೆನೂ ಬರುತ್ತೆ. ದ್ರೌಪದಿ ಹೇಳ್ತಾಳೆ, ಆ ಮಾತು ಸರಿಯಲ್ಲ, ದೇವರು ಸ್ವತಂತ್ರ ಅಂತ ಶಾಸ್ತ್ರ ಹೇಳ್ತೇ ಹೊರತು ನಾವ್ಯಾರು ಕರ್ತೃಗಳಲ್ಲ ಅಂತ ಶಾಸ್ತ್ರ ಹೇಳಲಿಲ್ಲ. ಇದು ಇಂಪಾರ್ಟೆಂಟ್, ಬ್ರಹ್ಮಸೂತ್ರಗಳಲ್ಲೇ ಬರುತ್ತೆ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ, ಪ್ರತಿಯೊಬ್ಬ ಜೀವನಿಗೂ ಕರ್ತೃತ್ವ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಆಚಾರ್ಯರು ಕರ್ತೃತ್ವ ಇಲ್ಲ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಡೋದು ಜನಗಳೆಲ್ಲ ಕೂಡ. ತಪ್ಪದು, ಪ್ರತಿಯೊಬ್ಬ ಜೀವನಿಗೂ ಕರ್ತೃತ್ವ ಇದೆ. ದೇವರಿಗೆ ಸ್ವಾತಂತ್ರ್ಯ ಇದೆ, ನಮಗೆ ಕರ್ತೃತ್ವ ಇದೆ. ಆದರೆ ದೇವರಿಗೆ ಸ್ವತಂತ್ರ ಕರ್ತೃತ್ವ ಇದೆ, ನಮಗೆ ಪರಾಧೀನ ಕರ್ತೃತ್ವ ಇದೆ. ನೋ ಕರ್ತೃತ್ವ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಇದು ಇಂಪಾರ್ಟೆಂಟ್. ಪ್ರತಿಯೊಬ್ಬ ಜೀವನಿಗೂ ಕೂಡ ತನ್ನದೇ ಆದ ಕರ್ತೃತ್ವ ಇದೆ, ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನ ಕರ್ತೃತ್ವನೂ ಇದೆ, ಸ್ವಾತಂತ್ರ್ಯನೂ ಇದೆ. ನಮಗೆ ಬರೀ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಜಡ ಪದಾರ್ಥ ಇದೆ, ಅದು ಕರ್ತೃತ್ವನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಅದಕ್ಕೆ ನೋಡಿ, ಮೂರು ಪದಾರ್ಥಗಳು, ಜೀವ, ಜಡ, ಈಶ್ವರ, ಇದನ್ನೇ ಪಂಚಭೇದ ಅಂತ ಕರೆದಿದ್ದು. ಮಧ್ವಾಚಾರ್ಯರ ಸಿದ್ಧಾಂತ ಜಗತ್ತೆಲ್ಲ ಒಪ್ಪಬೇಕಾದ ಸಿದ್ಧಾಂತ. ಜಡ ಪದಾರ್ಥ ಇದೆ, ಅದಕ್ಕೇನು ಸೆನ್ಸೇ ಇಲ್ಲ, ಅದಕ್ಕೆ ತಿಳುವಳಿಕೆನೇ ಇಲ್ಲ, ಜ್ಞಾನನೂ ಇಲ್ಲ, ಕರ್ತೃತ್ವನೂ ಇಲ್ಲ, ಏನೂ ಇಲ್ಲ, ಸ್ವಾತಂತ್ರ್ಯದ ಹೆಸರೇ ಇಲ್ಲ. ಮುಗಿದೋಯ್ತು, ಅಲ್ಲೇ ಬಿದ್ದರೆ ಬಂಗಾರದ ಗಟ್ಟಿ ರತ್ನ ಅಲ್ಲೇ ಬಿದ್ದರೆ ಎಲ್ಲೂ ಹೋಗಲಿ, ಹೋಗಲಿ ಸಾಧ್ಯನೇ ಇಲ್ಲ. ಎಷ್ಟೇ ಬೆಲೆ ಇರೋದು ಅದಕ್ಕೆ, ಅದಕ್ಕೆ ಎಚ್ಚರಿಕೆನೂ ಇಲ್ಲ, ಅದಕ್ಕೆ ಫಂಕ್ಷನಿಂಗ್ ಕೆಪಾಸಿಟಿ ಕೂಡ ಇಲ್ಲ. ಆದರೆ ಚಿಕ್ಕ ಇರುವೆ, ದೊಡ್ಡ ರತ್ನ ಮೂವ್ ಆಗೋದ್ರೆ ಚಿಕ್ಕ ಇರುವೆ ಓಡಾಡ್ತಾ ಇರುತ್ತೆ, ಬ್ಯಾಕ್ಟೀರಿಯಾ ಓಡಾಡ್ತಾ ಇದೆ. ಅದಕ್ಕೆ ಅದು ಕರ್ತೃತ್ವ ಇದೆ, ಕರ್ತೃತ್ವ ಇದೆ. ಆದರೆ ದೇವರಿದ್ದಾನಲ್ಲ, ಅವನಿಗೆ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇದೆ, ಎರಡೂ ಇದೆ. ಪ್ರಾಪರ್ಟಿ ಫ್ಯಾಕ್ಟ್ರಿ ಓನರ್ ಇದ್ದಾನೆ, ಅವನು ಇಂಡಿಪೆಂಡೆಂಟ್, ಅವನು ಓನರ್ಶಿಪ್ ಇದೆ, ಕೆಲಸನೂ ಮಾಡ್ತಾನೆ, ಸ್ವಾತಂತ್ರ್ಯನೂ ಇದೆ. ವರ್ಕರ್ಸ್ಗೆ ಅದಿಲ್ಲ, ವರ್ಕರ್ಸ್ ಕೆಲಸ ಮಾಡ್ತಾರೆ ಹೊರತು ಇಂಡಿಪೆಂಡೆನ್ಸ್ ಇಲ್ಲ ಅವ್ರಿಗೆ. ವರ್ಕಿಂಗ್ ಅವರ್ಸ್ ಅವನು ಹೇಳಿದ ಬರಬೇಕು, ಹೇಳಿದ ಕೆಲಸ ಮಾಡಬೇಕು ಅಷ್ಟೇ ಹೊರತು ಅವ್ರ ಚಾಯ್ಸ್ ಅಲ್ಲ ಅದು, ಅವಂದೇ ಚಾಯ್ಸ್. ಇವತ್ತು ಕ್ಲೋಸ್ ಮಾಡ್ತೇನೆ, ಯಾರು ಬರಬೇಡಿ ಅಂತ ಹೇಳಿಬಿಡ್ತಾನೆ. ಸಂಬಳ ನಾನು ಕೊಡ್ತೇನೆ ಅಂತ ಯಾರು ಕೆಲಸಕ್ಕೆ ಬರಬೇಡಿ, ದಿವಸ ಹೀಗೆ ಮಾಡ ಮಾರ ಅಂತ ಹೋಗಿಬಿಡ್ತಾರೆ. ಇವತ್ತು ದಿವಸ ಹೀಗೆ ಮಾಡು, ನಾವು ಸಂಬಳ ಕೊಟ್ಟು ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ತಲೆ ಕೆಳ ಯೋಚನೆ ಇಲ್ಲ ಅವರಿಗೆ. ಆದರೆ ಕೆಲಸಕ್ಕೆ ಬರಬೇಡಿ ಸಂಬಳ ಕೊಡೋದಿಲ್ಲ, ಆ ಗಲಾಟೆ ಶುರು ಮಾಡ್ತಾರೆ. ಅಂದರೆ ಕೆಲಸ ಕೊಟ್ಟು ಸಂಬಳ ಕೊಡೋದೇ ಯಾಕೆ ಯೋಚನೆ ಮಾಡಬೇಕು? ಇವನು ಹಾಗಲ್ಲ, ಅನಿಷ್ಟ ಇವತ್ತು ಬೇಕಾ, ಫ್ಯಾಕ್ಟ್ರಿ ಓಪನ್ನೇ ಮಾಡೋದಿಲ್ಲ, ಬೇಕಾದ್ರೆ ಮಾಡ್ತೇನೆ. ಯೋಚನೆ ಮಾಡಿ, ಸ್ವಾತಂತ್ರ ವ್ಯಕ್ತಿಗಿರೋ ಒಂದು ಸೌಲಭ್ಯ ಪರತಂತ್ರ ವ್ಯಕ್ತಿಗಳಿಗಿಲ್ಲ. ಪರತಂತ್ರ ವ್ಯಕ್ತಿ ಅಂದರೆ ಅವನು ಅಕರ್ತ ಅಲ್ಲ, ಅವನಿಗೆ ತನ್ನದೇ ಆದ ಒಂದು ಕರ್ತೃತ್ವ ಇದೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಚಾರ ಸಿದ್ಧಾಂತ ಅರ್ಥವಾದಾಗಲೇ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ದೇವರ ಸಿದ್ಧಾಂತ, ದೇವರ ತತ್ವೋಪದೇಶವೇ ಜನ ಕೇಳಿದವರಿಲ್ಲ, ಅದನ್ನು ವಿಶ್ಲೇಷಣೆ ಮಾಡಿದವರು ಇಲ್ಲವೇ ಇಲ್ಲ. ಅದನ್ನು ಸಾಕಷ್ಟು ಗೊಂದಲಕ್ಕೆ ಬಿಡುತ್ತಾರೆ. ದ್ರೌಪದಿಯನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ, ಧರ್ಮರಾಜ ತಪ್ಪು ಮಾಡ್ತಾ ಇದ್ದಿ, ಪ್ರತಿಯೊಬ್ಬರಿಗೂ ಕೂಡ ಕರ್ತೃತ್ವ ಇಲ್ಲ ಅಂತ ಆಗಿದ್ದಿದ್ರೆ ನಮಗೇನು ಕರ್ತೃತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ. ಹಾಗಿದ್ರೆ ವಿಧಿ ನಿಷೇಧಗಳಿಗೆ ಪಾತ್ರ ಯಾರು ಹಾಗಿದ್ರೆ? ಪರಮಾತ್ಮ ಸತ್ಯಂವಾದ ಅಂತ ಅಪ್ಪಣೆ ಕೊಟ್ಟಿದ್ದಾನೆ, ಧರ್ಮಂಚರ ಅಂತ ಕೊಟ್ಟಿದ್ದಾನೆ. ನಮಗೇನು ಕರ್ತೃತ್ವ ಇಲ್ಲದೆ ಹೋಗಿದ್ರೆ ನಮ್ಗೆ ಹೇಳ್ಬೇಕಾಕಿ ಮಧ್ಯೆ, ಏ ಮೈಕೆ ಮಾತಾಡು ಅಂತ ಹೇಳ್ತೀವಾ? ಏ ಚೇರ್ ಆ ಕಡೆ ಹೋಗು ಅಂತ ಹೇಳ್ತೀವಾ? ಅದಕ್ಕೇನೇ ಇಲ್ಲ ಅದು, ಚೇರನ್ನು ಹೊಡಿತೇವ ನಾವೀಗ, ತಿಳುವಳಿಕೆನೇ ಇಲ್ಲ. ತಮ್ಮದೇ ಮನೆಯ ಚೇರನ್ನ ತಮ್ಮ ಮಗು ಹೊಡಿಲಕ್ಕೆ ಹೋದ್ರೆ ತಂದೆ ತಾಯಿ ಬಂದು ಬಿಡಿಸ್ತಾರೆ, ಹಾಗೆಲ್ಲ ಹೊಡಿಬೇಡ ಅಂತ ಹೇಳ್ತಾರೆ. ಇಲ್ಲ ಇದ್ರ ಮೇಲೆ ನಾನು ಬಿದ್ದೆ ಅಂತ ಹೇಳ್ತಾನೆ. ಇರ್ಬೋದಪ್ಪ, ಅದ್ರ ಬೀಳಿಸಿದ್ದು ಅದಲ್ಲ, ಹುಷಾರಾಗಿರು ಅಂತ ಹೇಳ್ತಾರೆ. ಯಾಕೆ? ಅವನಿಗೆ ತಿಳುವಳಿಕೆ ಇಲ್ಲ ಮಗುವಿಗೆ, ಕರ್ತೃತ್ವನೇ ಇಲ್ಲ ಅದಕ್ಕೆ. ನಮಗೆ ಕರ್ತೃತ್ವ ಇಲ್ಲದೆ ಹೋಗಿಬಿಟ್ಟಿದ್ದರೆ ಇವನು ಸುಳ್ಳು ಹೇಳಿದ, ಇವನು ಕಳ್ಳತನ ಮಾಡದ ಅಂತ ನಮ್ಮ ಮೇಲೆ ಯಾರು ಶಿಕ್ಷೆ ಕೊಡೋ ಪ್ರಸಂಗ ಬರ್ತಿರಲಿಲ್ಲ. ಹೌದು ಅಂತ ಹೇಳಿದರೆ ಶಾಸ್ತ್ರ ಇದು ಮಾಡಿ ಅಂತ ಹೇಳ್ತಿರಲಿಲ್ಲ. ಹಾಗಿದ್ರೆ ಶಾಸ್ತ್ರ ರೂಲ್ಸ್ ಅನ್ನು ಹೇಳಿದ ಮೇಲೆ ಫಾಲೋ ಮಾಡೋ ಶಕ್ತಿ ನಮಗಿದೆ ಅಂತ ಆಯ್ತಲ್ಲ. ಈಗ ಸಿಲೆಬಸ್ ಹುಡುಗರಿಗೆ ಇಟ್ಟ ಮೇಲೆ ಅರ್ಥ ಮಾಡಿಕೊಳ್ಳೋ ಸ್ಟೇಜಿಗೆ ಅವ್ರು ಬಂದಿದ್ದಾರೆ ಅಂತ ಅರ್ಥ. ಆ ಸಿಲೆಬಸ್ ಅರ್ಥ ಮಾಡಿಕೊಳ್ಳದೆ ಹೋದರೆ ಆ ಸಿಲೆಬಸ್ ಇವ್ರದ್ದು ಅಡ್ಡ ಅಂತ ಆಗ್ತಾನೆ. ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿದ ಅರ್ಥ ಏನು? ಫಸ್ಟ್ ಇಯರಿಗೆ ಇದನ್ನು ಓದಿ, ಸೆಕೆಂಡ್ ಇಯರಿಗೆ ಇದನ್ನು ಓದಿ ಅಂದರೆ ಆ ಸ್ಟ್ಯಾಂಡರ್ಡಿಗೆ ಬಂದಿರ್ತಾನೆ ಅಂತ ಅರ್ಥ. ಅವ್ರು ಹೇಳೋನಿಗೆ ಎಷ್ಟು ಇದೆಯೋ ಕೇಳೋನಿಗೆ ಒಂದು ಅರ್ಹತೆ ಇದೆ. ಅದೇ ರೀತಿ ದೇವರು ನಮಗೆ ಕರ್ತವ್ಯ ಕೊಟ್ಟಿದ್ದಾನೆ, ಹೀಗೆ ಮಾಡಿ ಅಂತ ಹೇಳಿದ್ದಾನೆ, ಹೀಗೆ ಮಾಡಬೇಡಿ ಅಂತ ಹೇಳಿದ್ದಾನೆ. ಮಾಡಿ ಅಂತ ಹೇಳಿದ್ದಕ್ಕೆ ವಿಧಿ ಅಂತಾರೆ, ಮಾಡಬೇಡಿ ಅಂತ ಹೇಳಿದ್ ನಿಷೇಧ ಅಂತ ಕರೀತಾರೆ. ವಿಧಿ ನಿಷೇಧಗಳು ಯಾತಕ್ಕೋಸ್ಕರ ಅಂದರೆ ನಮಗೆ ಕರ್ತೃತ್ವ ಇರೋದಕ್ಕೋಸ್ಕರನೇ ಹೊರತು ಇಲ್ಲದ ಹೋದ್ರೆ ಹೇಳ್ತಿರಲಿಲ್ಲ. ಕರ್ತೃತ್ವ ಇದ್ದೇ ಇದೆ. ಹಾಗಿದ್ರೆ ಕರ್ತೃತ್ವ ನಮಗೆ ಇದೆ ಅಂತ ತಿಳ್ಕೊಂಡ್ಬಿಡೋಣ. ಸ್ವತಂತ್ರ ಅಂತ ತಿಳ್ಕೊಂಡ್ರೆ ಅದಿಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ, ಕರ್ತೃತ್ವ ಇದೆ. ಆದ್ದರಿಂದಾಗಿ ನಾವು ದೇವರು ಹೇಳಿದ ಮಾತನ್ನು ನಡೆಸಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸಬೇಕು. ದೇವ್ರು ಬೇಡ ಹೇಳಿ ಅಂತ ಹೇಳಿದ್ದನ್ನು ಬಿಡಬೇಕು, ಬಿಟ್ಟಿದ್ದೇನೆ ಅಂತ ಮರದೇ ಒಪ್ಪಿಸಬೇಕು ಮತ್ತೆ ನಾವು. ಆಗ ನಮ್ಮ ಕರ್ತವ್ಯ ಸರಿ ಹೋಗುತ್ತೆ ಹೊರತು ನೀನು ತಿಳ್ಕೊಂಡ ಹಾಗೆ. ನಾವು ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಕೇಳಿದರೆ ಪ್ಯಾಸಿವ ಕೂಡ ಅರ್ಥ ಹೇಳಿಲ್ಲ ದಾಸರ. ಅದಕ್ಕೆ ಅಪಾರ್ಥ ಮಾಡಿಕೊಂಡ್ರೆ ದಾಸರು ತಪ್ಪಲ್ಲ, ನಮ್ಮ ತಪ್ಪು ಅಂತ ಅರ್ಥ. ಅದು ದೇವ್ರು ಇಟ್ಟಂಗೆ ನಾವು ಇರಬೇಕು ಅಂದ್ರೆ ಮಾಡೋದನ್ನು ಮಾಡಬೇಕು, ಆಮೇಲೆ ಇಟ್ಟಂಗೆ ಇರಬೇಕು. ಯಾ ಸುಮ್ಸುಮ್ಮನೆ ಇಟ್ಟಂಗೆ ಇರಬೇಕು ಅಂತ ಕೇಳಿದರೆ ಸರಿಯಲ್ಲ. ಮಾಡೋದನ್ನು ಮಾಡಿದ ಮೇಲೆ ಪರೀಕ್ಷೆ ಬರದೇ ಬಿಡಬೇಕು, ರಿಸಲ್ಟ್ ನೋಡ್ತಾ ಕೊಡು, ಸುಮ್ಮನೆ ನೋಡ್ತಾ ಕೂತ ಫೇಲ್ ಅಂತ ಬಂದೇ ಬರುತ್ತೆ, ಅದು ದೊಡ್ಡ ವಿಚಾರ ಅಲ್ಲ. ಬರೀಬೇಕು, ಮಾಡಬೇಕು, ಮಾಡಿಲ್ಲವೆನಬೇಕು. ಶಾಸ್ತ್ರ ಅದನ್ನು ಹೇಳುತ್ತೆ. ಸುಮ್ಮನೆ ಕೂತು ಮಾಡಿಲ್ಲವೆನಬೇಕು ಅಂತ ಹೇಳಲಿಲ್ಲ. ಮಾಡಬೇಕು, ಮಾಡಿಲ್ಲವೆನಬೇಕು. ನುಡಿಯಬೇಕು, ನುಡಿದಿಲ್ಲವೆನಬೇಕು. ಮಾಡಿ ಅಹಂಕರ್ತ ಅನ್ನಬಾರದು, ನಾಹಂಕರ್ತ ಅನ್ನಬೇಕು. ನಾಹಂಕರ್ತ ಹರಿಕರ್ತ. ಧರ್ಮರಾಜ ನೀನು ತಪ್ಪು ಹೇಳ್ತಾ ಇದ್ದೀಯ. ಆದ್ರಿಂದ ಶಾಸ್ತ್ರ ಹೇಳ್ತಾ ಇದೆ, ನಾವೆಲ್ಲರೂ ಕರ್ತೃಗಳು, ಪ್ರತಿಯೊಬ್ಬ ಜೀವನೂ ಕರ್ತೃ, ಪರಮಾತ್ಮ ಸ್ವತಂತ್ರ ಕರ್ತೃ. ಅವನು ಹೇಳಿದ ಹಾಗೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ದೇವರು ಏನು ಹೇಳಿದ್ದಾರೆ ಅದನ್ನು ಮಾಡೋದು ಬಿಟ್ಟುಬಿಟ್ಟು ರಾಜನಾದ ನೀನು ಈ ಕಾಡಿನಲ್ಲಿ ಒಂದು ಕಡಿತಿ, ಕಾಲ ಕಡಿತಿ ಅಂದರೆ ಇದು ಒಪ್ಪ ಮಾತಲ್ಲ, ಇದು ಒಂದು ಭಾರಿ ತಪ್ಪು ಅಂತ ಹೇಳಿದ್ದ. ಆಗ ಧರ್ಮರಾಜನಿಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಪಾಪ, ಈ ಮಾತಿಗೆ ಉತ್ತರ ಕೊಡೋದು ಕಷ್ಟ ಆಗಿದ್ದಕ್ಕೆ ಯಾವಾಗಲೂ ಅಷ್ಟೇನೆ, ಯಾವಾಗ ಉತ್ತರ ಬರೋದಿಲ್ಲೋ ಸಿಟ್ಟು ಬರುತ್ತಂತಾಗ. ಶೇಷಂ ಕೋಪೇನ ಪೂರಯೇತ ಸಂಸ್ಕೃತದ ಮಾತು. ಎಲ್ಲಿ ಉತ್ತರ ಗೊತ್ತಾಗೋದಿಲ್ಲ ಅವನು ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ ಅಂತ ಅರ್ಥ. ಹುಡುಗರ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ ಮೇಷ್ಟ್ರು ಪಾಪ, ನೋಡ್ಕೊಂಡ್ಬಂದೆಲ್ಲ ಸ್ಟೂಡೆಂಟ್ಸ್ ಪ್ರಶ್ನೆ ಕೇಳಿಬಿಡ್ತಾರೆ, ಸಿಟ್ಟು ಬಂದ್ಬಿಡ್ತಾರೆ, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದ್ಬಿಡ್ತಾರೆ. ಮೂಲ ಅವನು ಹಾಗೆ ಅನ್ನೋದಿಲ್ಲ, ಧೈರ್ಯವಿನಿ ಪಾಪ, ಸಿಟ್ಟು ಮಾಡಿಕೊಳ್ಳೋದು ಹಾಗೇನೆ. ಉತ್ತರ ಗೊತ್ತಿದ್ರೆ ಮಾತ್ರ ಸಿಟ್ಟಾದ ಚಾನ್ಸೇ ಇಲ್ಲ. ಯಾಕೆ? ಈ ನೋಸ್ ದಿ ಆನ್ಸರ್. ಇದು ನಿಶೇಷಂ ಕೋಪೇನ ಪೂರಯೇತ್ ಒಳ್ಳೆ ಮಾತು ಸಂಸ್ಕೃತದೊಳಗೆ. ಧರ್ಮರಾಜನಿಗೆ ಸ್ಥಿತಿ ಬಂತು, ಪಾಪ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ, ಭಾರಿ ಸಿಟ್ಟು ಬಂದ್ಬಿಡ್ತಂತೆ. ಏನು ಮಾಡ್ತಾನಾಗ? ಏನು ದ್ರೌಪದಿ ಹೀಗೆಲ್ಲ ಮಾತಾಡ್ತೀಯಲ್ಲ, ದೇವರ ಅಸ್ವತಂತ್ರನ ಹಾಗಿದ್ರೆ ಸ್ವಾತಂತ್ರ್ಯಂ ಸಾಧಯಸೀತಿ ಚೋಕ್ತ್ವ, ದೇವರ ಅಸ್ವತಂತ್ರ ಅಂತ ಹೇಳ್ತೀಯ, ನಾವೇ ಎಲ್ಲ ಮಾಡಿಬಿಡ್ಬೇಕು ಹಾಗಿದ್ರೆ, ಏನೀಗೆಲ್ಲ ಮಾತಾಡ್ತೀಯಲ್ಲ ಅಂಥೇಳಿ ಜೋರಾಗಿ ಧ್ವನಿ ಜಚ್ಚಿ ಹೆಚ್ಚಿದ್ರಂತೆ. ಹೆಚ್ಚು ಬಿಟ್ಟು ಇನ್ನು ಹಾಗೆಲ್ಲ ಮಾತಾಡಬಾರದು, ದೇವರಿಗೆ ಅಸ್ವಾತಂತ್ರ್ಯ ಹೇಳಬಾರದು ಹಾಗೆಲ್ಲ ಕೂಡ ಅಂತ ಹೇಳಿ ಮಾಡಿದ ತಕ್ಷಣ ದ್ರೌಪದಿ ನೋಡಿದ್ರಂತೆ. ನೃಪಂ ಕ್ಷಮಾಪಯಾಮಾಸ ಯತಃ ಸ್ತ್ರೀ, ಸುಮ್ಮನೆ ತಾನು ಗಟ್ಟಿಯಾಗಿ ಮಾತಾಡಲಿಲ್ವಂತೆ. ನಿಜವಾಗ್ಲೂ ಜೋರ ದ್ರೌಪದಿ ಮಾತಾಡಬಹುದಾಗಿತ್ತು, ಜ್ವರ ಮಾತಾಡಲಿಲ್ವಂತೆ. ಅದಕ್ಕೆ ಅಂದರೆ ನಾನೊಬ್ಬ ಸ್ತ್ರೀ, ಸ್ತ್ರೀಯರು ವಾಚಾಲತಾ ನಾತಿತರಾಂ ಹಿ ಶೋಭತೆ ಸ್ತ್ರೀನಾಂ, ಅತಿ ಹೆಚ್ಚು ಮಾತುಗಾರಿಕೆ ಹೆಂಗಸರು ಬೆಳೆಸಿಕೊಳ್ಳಬಾರದು ಅಂತ ಹೇಳಿದ್ದೆ. ಹೆಂಗಸರು ಯಾವಾಗಲೂ ಸೌಮ್ಯವಾಗಿರಬೇಕು, ಪುರುಷನ ಒರಟನ ಹೆಂಗಸರಲ್ಲಿ ಬರಬಾರದು ಅಂತ ತೋರಿಸಲಿಕ್ಕೆ ದ್ರೌಪದಿ ದೇವಿ ತಮ್ಮ ಸುಮ್ಮನೆ ಆಗಿಬಿಟ್ಟು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ವಂತ. ಇದು ಸ್ತ್ರೀ ಧರ್ಮದಲ್ಲಿ ಒಂದು ಮುಖ ಇದೆ. ಸ್ತ್ರೀ ಧರ್ಮದ ಮುಖ ಬಹಳ ವಿಚಿತ್ರ. ತಪ್ಪನ್ನ ತಪ್ಪು ಅಂತ ಹೇಳದೇ ಇರಬಾರದು, ಒರಟತನ ತೋರಿಸಬಾರದು, ಎರಡನ್ನು ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಇಲ್ಲ ಬತಿ ಕ್ಷಮೆ ಅಂತ ಸುಮ್ಮನೆ ಕೂತರು ಮಕ್ಕಳು ಹಾಳಾಗಿ ಹೋಗಿಬಿಡ್ತಾರೆ, ಪಟ ಪಟ ಹೊಡಿತಿದ್ರು ಹಾಳಾಗಿ ಹೋಗಿಬಿಡುತ್ತಾರೆ. ಈ ಕಡೆ ಹೊಡೆಯಾಗಿಲ್ಲ, ಸುಮ್ಮನೆ ಇರಾಗಿಲ್ಲ, ಆ ಒಳ್ಳೆ ಮಾತಿಲ್ಲಿ ಹೇಳಿ ಅದು ಸರಿ ಮಾಡೋ ಕೆಲಸ ಇದೆಯಲ್ಲ, ಬಹಳ ಜವಾಬ್ದಾರಿಯ ಕೆಲಸ ಅದು. ದ್ರೌಪದಿ ದೇವಿ ರೂಪಂ ಕ್ಷಮಾಪಯಾಮಾಸ, ತಪ್ಪು ಅವಂದೇ, ಬಯಸ್ಕೊಂಡಿದ್ದು ತಾನು, ಆದರೂ ತಿರಿ ಬೈಲಿಲ್ಲಂತೆ, ಹಾಗೆ ಕ್ಷಮಿಸಿಬಿಟ್ಲಂತೆ. ಆ ಮೂಲಕವಾಗಿ ಜಗತ್ತಿಗೆ ಸ್ತ್ರೀಯರ ನಡವಳಿಕೆಯ ಬಗ್ಗೆ ಹೊಸ ಒಂದು ಮುಖವನ್ನು ದ್ರೌಪದಿ ತೋರಿಸಿಕೊಟ್ಲು. ಅಲ್ಲೊಂದು ಪ್ರಶ್ನೆ ಬರುತ್ತೆ, ಈ ಪಾತಿವ್ರತ್ಯದ ಶಬ್ದದ ಹೊಸ ಅರ್ಥವನ್ನೇ ಕಾಣ್ತೇವೆ ನಾವು. ಅನೇಕರು ಪಾತಿವ್ರತ್ಯ ಅಂತ ಹೇಳಿದ್ರೆ ಗಂಡ ಹೇಳಿದ ಮಾಡೋ, ಕಣ್ಣು ಮುಚ್ಕೊಂಡು ಮಾಡಬೇಕು, ಎಷ್ಟೇ ತಗೊಂಬಾ ಎಷ್ಟೇ ತಗೊಂಡು ಬರಬೇಕು, ಹೆಂಡ ಹಾಕು ಬಡಿಸ್ಬೇಕು, ತಿನ್ನಿಸ್ಬೇಕು ತಿನ್ನಿಸ್ಬೇಕು. ಇದನ್ನು ಪಾತಿವ್ರತ್ಯ ಅಂತ ಹೇಳ್ಕೊಂಡ್ರೆ ಹುಚ್ಚುತನ ಅಂತ ಕರೀತಾರೆ. ಇದು ಪಾತಿವ್ರತ್ಯ ಅಲ್ಲ. ಇದು ಯಾವುದನ್ನಾದರೂ ಗಂಡ ವಿರುದ್ಧವಾದ ಕೆಲಸ ಮಾಡ್ತಾ ಇದ್ರೆ ಅದು ಪ್ರತಿಭಟನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಿಜವಾದ ಪಾತಿವ್ರತ್ಯ ಅಂದ್ರೆ ಅದು ಮೆಕ್ಯಾನಿಕ್ ಸರಿಯಾಗಿ ಕೆಲಸ ಹೇಳಿದ್ರೆ ಮಾಡಿ, ಸರಿಯಾದ ಕೆಲಸ ಹೇಳಿ ಜನ ಹಾಗಲ್ಲ, ಸರಿಯಾದ ಕೆಲಸ ಹೇಳಿದ್ರೆ ಪ್ರತಿಭಟನೆ ಮಾಡಿಬಿಡ್ತಾರೆ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ಹೇಳಿದಾಗ ಅದನ್ನ ಕಣ್ಣು ಮುಚ್ಕೊಂಡು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಗಂಡ ಒಳ್ಳೆ ಕೆಲಸ ಮಾಡ್ತಿದ್ನೋ ಯೋಚನೆಯೇ ಇಲ್ಲ, ಕೆಟ್ಟ ಕೆಲಸ ಮಾಡ್ತಿದ್ರೆ ಮಾತ್ರ ಒಪ್ಪೋದಿಲ್ಲ ಅಂತ ಹೇಳಬೇಕು. ಇದು ನಿಮ್ಮ ಮನೆ, ದೇವ್ರ ನೈವೇದ್ಯ ನಾನು ಬಡಿಸೋದಿಲ್ಲ ಅಂತ ಹೇಳ್ಬಿಡ್ಬೇಕು. ದೇವ್ರ ಪೂಜೆ ಮಾಡಿಲ್ಲ ನೀವೀಗ, ಬಡಿಸೋ ತಯಾರಿಲ್ಲ ನಾನು. ಜೋರಾಗಿ ಹೇಳ್ಬೇಕು, ಎಷ್ಟು ಸುಮ್ಮನೆ ಇರ್ತಾನೆ, ಹಾಕ್ತಿ ಗೋಗಾತ್ರ ಸುಮ್ಮನೆ ಬಡಿಸ ಮಾಡಲೇಬೇಕಾಗುತ್ತಾವೆ. ಪ್ರತಿಯೊಬ್ಬ ಗಂಡಸೇನಾದ ಹೆಂಗಸು ಇವತ್ತಿನ ದಿವಸ ಮನೆಯಲ್ಲಿ ದೇವ್ರ ಪೂಜೆ ಆಗಬೇಕು ಅಂತ ಇಷ್ಟಪಟ್ರೆ, ನೈವೇದ್ಯ ಆಗೋದು ಇಷ್ಟಪಟ್ರೆ, ಗಂಡಸಿ ಮಾಡೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತು ಬಿಡಿಸೋದೇ ಇವರು ಪುಣ್ಯ, ಹೆಚ್ಚು ತುಂಬ ಅವರೇ ಬಿಡಿಸ್ಬಿಡ್ತಾರೆ. ಏನು ಆಚಾರ ನಿಮ್ದು, ನೀವೇನಾರು ಮಾಡಿಕೊಡ್ರಿ, ನೀವುಂಟು ನಿಮ್ಮ ದೇವರು ಉಂಟು, ನಾವುಂಟು ನಮ್ಮ ಕ್ಲಬ್ ಉಂಟು ಅಂತಕೊಂಡ್ರೆ ಪದ್ಧತಿ ಆಗಿಬಿಡ್ತದೆ. ಆ ಪದ್ಧತಿ ಬರಬಾರ್ದು. ಇವತ್ತು ಹಠ ಹಿಡಿಬೇಕು. ಮನೆಗೆ ನಾನು ಸಸಿಯಾಗಿ ಬಂದಿರೋದು ಮನೆತನ ಉಳಿಸ್ಲಕ್ಕೋಸ್ಕರ, ಹೊರತು ಸರಿಯಾಗಿದ್ರೆ ಸರಿ. ನೀವು ಆಫೀಸರ್ ತಪ್ಪು ಮಾಡಿದಾಗ ಕ್ಲರ್ಕು ಹೇಳ್ಬೇಕು, ಸರ್ ಹೀಗೆಲ್ಲ ಮಾಡಿದ್ರೆ ನೀವು ಹೋಗ್ತೀರಿ ಬನ್ನಿ ನಾನು ಹೋಗ್ತೀರಿ ಅಂತ ಹೇಳ್ತಾರೆ. ಆಟ ಇತ್ತು, ಔಟ್ ಸೈಡ್ಗೆ ಮಾಡ್ತಾ ಇದ್ದೀರಿ, ಹಾಗೆಲ್ಲ ಗಾಂಡ್ಕೊಂಡಾಗ ಬರೋದಿಲ್ಲ. ನೀವೀಗ ಅವನಿಗೆ ಕೊಟ್ಟುಬಿಟ್ರು ಅಂತ ಕೇಳಿದ್ರೆ ನಿಮ್ಮ ಕೆಲಸ ಕಳ್ಕೊತೀರಿ ಅಷ್ಟೇ. ಅವ್ನು ಗೈಡ್ ಮಾಡ್ಬೇಕು, ಅವನು ಕರ್ತವ್ಯ ಸೂಪರ್ಡೆಂಟ್ ಅಂತ ಹೇಳಿ ಸುಮ್ಮನೆ ಕೂಡಾಗಿಲ್ಲ, ಗೈಡ್ ಮಾಡ್ತಾ ಇರಬೇಕು. ಅವನು ಹೆಂಡತಿ ಕೆಲಸ ಆಟ ಇತ್ತು, ತಪ್ಪನ್ನ ತಪ್ಪು ಅಂತ ಹೇಳಬೇಕು, ಸರಿಯನ್ನು ಸರಿ ಅಂತ ಹೇಳಬೇಕು. ಹೇಳದೆ ಹೋದ್ರೆ ಮಹಾ ಅಪರಾಧವಾಗತ್ತೆ. ಅದು ನಿಜವಾದ ಪಾತಿವ್ರತ್ಯ. ಅದು ಆ ರೀತಿ ಯಾರು ಪ್ರತಿಭಟನೆ ಮಾಡ್ತಾರಲ್ಲ ಅವ್ರಿಗೆ ಪುಣ್ಯ ಜಾಸ್ತಿ ಬರುತ್ತೆ. ಬಂಡೋದರಿ ಎಷ್ಟು ಪ್ರತಿಭಟನೆ ಮಾಡ್ತಾ ಗೊತ್ತಾ, ರಾವಣನನ್ನ ಕೊನೆಯವರೆಗೂ ಹೇಳ್ತಾಳೆ ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರು, ಸಭೆಯಲ್ಲೇ ಹೇಳ್ತಾಳೆ. ಮಹಾಪತಿವ್ರತೆಯಲ್ಲಿ ಸೇರ್ತಾಳೆ ಮಂಡೋದರಿ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಗಂಡ ಎದುರು ಮಾತಾಡಿಲ್ದು ಅಂತೇಳಿ ಆಕೆ ವರ್ಚಸ್ಸು ಕಡಿಮೆ ಆಗಲಿಲ್ಲ, ಹೆಚ್ಚಾಗಿಬಿಟ್ಟಿದೆ. ದ್ರೌಪದಿ ಅದನ್ನೇ ತೋರಿಸ್ತಾ ಇದ್ದಾರೆ. ಆತ ಮಾಡಿದ ತಪ್ಪನ್ನು ಜೋರಾಗಿ ನಿಷ್ಠುರವಾಗಿ ಹೇಳಿಬಿಟ್ಟಾಗ ಧರ್ಮರಾಜರು ಉತ್ತರ ಕೊಡೋ ಕಷ್ಟ ಆಯಿತು, ತಲೆ ತಗ್ಸೋ ಪ್ರಸಂಗ ಬಂತಂತೆ, ಬೈದು ತಿರ್ಸ್ಕೊಂಡು ಬಿಟ್ಟ. ಈಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಹೇಳೋಷ್ಟು ಹೇಳಿಬಿಟ್ಟು ಗಂಡ ಕೇಳದೆ ಬೈದು ಬಿಟ್ರೆ ಸುಮ್ಮನೆ ಕೂತ್ರ ಆಯ್ತಲ್ಲ ಅಂತ ಕೇಳಿದರೆ, ಇಲ್ಲ ಆಗಲೂ ಸುಮ್ಮನೆ ಕೊಡಬಾರ್ದು. ದ್ರೌಪದಿ ಕೂತಲ್ಲ ಅಂದರೆ ಯಾತಕ್ಕೆ ಕೂತಲು ಅಂದರೆ, ಭೀಮಸೇನೆ ಬಲ್ಲಕ್ಕೆ ರೆಡಿ ಆಗಿದ್ದಾನೆ ಈಗಾಗಲೇ. ಆ ರೀತಿ ಹೇಳೋಕೊಬ್ರು ರೆಡಿ ಆಗಿದ್ದರೆ ಕೊಡ್ಬೋದು, ಇದು ತಾವೇ ಹ್ಯಾಂಡಲ್ ಮಾಡಬೇಕಾದ್ರೆ ಆ ಕೇಸನ್ನು ತಾವೇ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಭೀಮಸೇನೆ ಹೇಗೂ ಕಳಿಸಿರೋದ್ರಿಂದ ನನ್ನ ಕೆಲಸ ಅಲ್ಲಿಗೆ ಮುಗೀತು ಅಂತೇಳಿ ದ್ರೌಪದಿ ದೇವಿ ಸುಮ್ಮನಾದರಂತೆ. ಆಗ ಭೀಮನ ಪ್ರವೇಶವಾಯಿತು, ಅಲ್ಲಿಗೆ ಭೀಮಸೇನನ ಪ್ರವೇಶ. ಇಡೀ ಮಹಾಭಾರತಕ್ಕೆ ಹೊಸ ತಿರುವು ಕೊಟ್ಟಂತಹ ಭಾಗ ಇದು. ಅದು ಈ ಭಾಗ ಬಿಟ್ಟು ಮಹಾಭಾರತ ಯಾರು ಹೇಳಿಬಿಟ್ರೆ ಮೇನ್ ಪ್ರಾಬ್ಲಮ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಏನಂತ ನಾಳೆ ನೋಡೋಣಂತೆ. ಮುಂದೆ ಮಹಾಭಾರತ ಹೋಗ್ತಾನೆ ಇರಲಿಲ್ಲ. ಭೀಮ ದ್ರೌಪದಿಯರಿಂದ ಇಡೀ ಸೀನೆ ಚೇಂಜ್ ಆಗಿಬಿಡುತ್ತೆ. ಮಹಾಭಾರತಕ್ಕೆ ಹೊಸ ತಿರುವು ಬಂತು. ಇದನ್ನು ಭೀಮಗೀತಾ ಅಂತಲೇ ಕರೀತಾರೆ. ಮೂಲ ಮಹಾಭಾರತದಲ್ಲಿ ಬರುತ್ತೆ, ಬರೆದವರೇ ಇಲ್ಲ, ಯಾರೂ ಬರದೇ ಇಲ್ಲ. ಇದನ್ನು ಕನ್ನಡಕ್ಕೆ ಯಾರೂ ತರಲೇ ಇಲ್ಲ, ಅದರಿಂದಾಗಿನೇ ಜಗತ್ತಿಗೆ ಗೊತ್ತೇ ಇಲ್ಲ. ನಿಜವಾದ ಮಹಾಭಾರತದಲ್ಲಿ ಬಂದಿರೋದನ್ನ ಹೊರಗೆ ಹಾಕಿದ ಏಕಮಾತ್ರ ಆಚಾರ್ಯರು ಶ್ರೀಮದ್ ಆಚಾರ್ಯರು ಒಬ್ಬರೇ ಹೊರತು ಇನ್ಯಾರೂ ಆ ಬಗ್ಗೆ ಬೆಳಕು ಚೆಲ್ಲಲಿಲ್ಲ. ಅದೇನು ಹೇಳ್ತಾನೆ ಭೀಮಸೇನ, ಧರ್ಮರಾಜನ ಬೇರೆ ಪ್ರಶ್ನೆಗಳು ಹೇಗೆ ಉತ್ತರ ಸಿಗುತ್ತೆ ಅನ್ನೋದರ ಮೂಲಕವಾಗಿ ನಮಗೆ ವಿಶೇಷವಾದಂಥ ಬೆಳಕು ಬೀಳುತ್ತೆ. ನಾಳೆ ನಾಡಿದ್ದ ಎರಡು ದಿವಸ ಪ್ರವಚನ ಇದೆ, ನಾಳೆ ನಾಡಿದ್ದರಲ್ಲಿ ಈ ಉಪದೇಶ ಮುಗಿದು ಮುಂದೇನೇನು ನಡೆಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ನಿನ್ನೆ ಹೇಳಿದೆ ನಮ್ಮ ಪ್ರತಿಷ್ಠಾನಕ್ಕೆ ಶ್ರೀ ತಾರ ಶ್ರೀನಿವಾಸರಾಯರು 10,000 ಕೊಟ್ಟು ಮೆಂಬರ್ ಆಗಿದ್ದಾರೆ. ಜೊತೆಗೆ ಜೀವನ ಪೂರ್ತಿ ಒಬ್ಬ ಪಂಡಿತರಿಗೆ ಪ್ರತಿ ತಿಂಗಳು 500 ರೂಪಾಯಿ ಅಂತೆ ಮಾಸಾಸನ ಕೊಡೋ ಸ್ಕೀಮ್ಗೂ ಕೂಡ ಸೇರ್ತಾ ಇದ್ದೇವೆ ಅಂತ ಹೇಳಿ ನಿನ್ನೆ 500 ರೂಪಾಯಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಪ್ರತಿ ತಿಂಗಳು ಕೂಡ ಮಾಸಾಸನ ಕೊಡೋ ಒಂದು ದೊಡ್ಡ ಕಾರ್ಯಕ್ಕೂ ಸೇರಿದ್ದಾರೆ. ಪಂಡಿತರ ಗೌರವ ನಿಧಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅವರು ತುಂಬ ಅಭಿನಂದನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನೊಬ್ಬರು ಪ್ರೊಫೆಸರ್ ವಾಯಿಕರ್ ಅವರು, ಅವರು ಪ್ರತಿನಿತ್ಯದಲ್ಲಿ ಬರ್ತಾರೆ ಪ್ರವಚನಕ್ಕೆ, ಅವರು ಸಹ ಅವರು 10,000 ರೂಪಾಯಿಗಳನ್ನು ಕೊಟ್ಟು ಸದಸ್ಯರಾಗಿದ್ದಾರೆ. ಅವರಿಗೂ ನಮ್ಮ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಪ್ರಸಾದವನ್ನು ಕೊಟ್ಟು ವಿಠಲ್ ರಾಯರು ಅಂತಕ್ಕಂಥ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಪ್ರಸಾದ ತಗೊಂಡು ಹೋಗಬೇಕು ಅಂತ ಹೇಳಿ ಕೇಳ್ತಾರೆ.
ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಗಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾಚ ಬ್ರಹ್ಮಾಚ ವಾಯುಶ್ಚ ತದೀಯ ಪತ್ನ್ಯ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಶ್ರೀಕೃಷ್ಣ ರಕ್ಷಿತರಾದ ಪಾಂಡವರು ವನವಾಸವನ್ನು ಮಾಡ್ತಾ ಇದ್ದಾರೆ, ಅಂಥ ವನವಾಸದಲ್ಲೂ ಸಹ ಅವರು ಭಗವಂತನನ್ನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದದರ ಫಲವಾಗಿ ಮನಸ್ಸಿನಲ್ಲಿ ಯಾವುದೇ ವಿಧವಾದಂಥ ಕ್ಲೇಶ ಇಲ್ಲದೇನೆ ಇದ್ದಾರೆ. ದಿವಸಗಳು ಕಳೀತಾ ಇವೆ. ಒಂದು ವರ್ಷ ಮುಗಿತಿರ್ಲಿಕ್ಕೇನೆ ಧರ್ಮರಾಜನ ಪ್ರವೃತ್ತಿಯನ್ನು ನೋಡಿ ಸಾಕ್ಷಾತ್ ದ್ರೌಪದಿ ದೇವಿ ಅತ್ಯಂತ ಉದ್ಬೋಧಕವಾದ ಕೆಲವು ಮಾತುಗಳನ್ನು ಆಡಿದ್ದಾರೆ. ಧರ್ಮರಾಜ ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿ, ಆದ್ದರಿಂದಾಗಿ ಆತನಿಗೆ ದುರ್ಯೋಧನಾದಿಗಳು ಮಾಡಿದ ಅನ್ಯಾಯ ಮಾಡಿದ್ದಾರೆ, ಅದರ ಬಗ್ಗೆ ಸಹನೆ ಇದೆ ಕ್ಷಮೆ ಇದೆ ಹೊರತು ಅದನ್ನು ಎದುರಿಸಬೇಕು. ಆ ಮೂಲಕವಾಗಿ ತನ್ನ ಕರ್ತವ್ಯವನ್ನು, ರಾಜನಾದಂಥ ತನ್ನ ಕರ್ತವ್ಯವನ್ನು ಮೆರೆಯಬೇಕು ಅಂತಕ್ಕಂಥ ಭಾವನೆ ತಪ್ಪಿಹೋಗಿದೆ. ಅದನ್ನು ನೋಡಿದಂಥ ಭೀಮ ದ್ರೌಪದಿಯರು ಆತನ ತಪ್ಪನ್ನು ತಿದ್ದಬೇಕು ಅಂತ ಹೇಳಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಧರ್ಮರಾಜ ಈ ರೀತಿಯಾಗಿ ಇರತಕ್ಕಂಥದ್ದು, ಇದು ಬ್ರಾಹ್ಮಣ ಧರ್ಮ, ತಪಸ್ವಿಗಳ ಧರ್ಮ, ಕ್ಷತ್ರಿಯರ ಧರ್ಮ ಅಲ್ಲ ಅಂತ ತಿಳಿಸಬೇಕಾದವರ ಉದ್ದೇಶ. ಆದರೆ ಧರ್ಮರಾಜ, ಕ್ಷಮೆಗಿಂತ ಮತ್ತೊಂದು ವಸ್ತು ಇಲ್ಲ, ಕ್ಷಮಾ ಸರ್ವತ್ರ ಧರ್ಮ ಅನ್ನೋದು ಧರ್ಮರಾಜನ ವಾದ. ದ್ರೌಪದಿಯ ಉತ್ತರ ಅದು ಸರಿಯಲ್ಲ. ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ಕ್ಷಮೆ ಎಲ್ಲ ಕಡೆಗೂ ಧರ್ಮ ಅಲ್ಲ. ಕೆಟ್ಟವರನ್ನ ಕ್ಷಮಿಸಿದರೆ ಪಾಪ ವೃದ್ಧಿಯಾಗುತ್ತೆ ಹೊರತು ಏನೂ ಪ್ರಯೋಜನ ಇಲ್ಲ. ಇದು ಅತ್ಯಂತ ಮಾರ್ಮಿಕವಾದ ಮಾತು. ದ್ರೌಪದಿ ಅದೇ ಸಮಯದಲ್ಲಿ ಪ್ರಹ್ಲಾದ ಮತ್ತು ವಿರೋಚನರ ಒಂದು ಬಲಿಯ ಒಂದು ಸಂವಾದವನ್ನು ಹೇಳುತ್ತಾರೆ. ಬಲಿಚಕ್ರವರ್ತಿ ಒಮ್ಮೆ ಹೋಗಿ ತನ್ನ ತಾತನಾದಂಥ ಪ್ರಹ್ಲಾದನ ಹತ್ರ ಕೇಳಿಕೊಂಡಂತೆ, ತಾತ ಕ್ಷಮೆ ಒಳ್ಳೆಯದೋ ಈ ತೇಜಸ್ಸು ಒಳ್ಳೆಯದೋ? ಕ್ಷಮೆ ಅಂತ ಹೇಳಿದರೆ ತಪ್ಪನ್ನು ಕ್ಷಮಿಸ್ತಕ್ಕಂಥ ಗುಣ, ತೇಜಸ್ಸು ಅಂದರೆ ಅದನ್ನು ಪ್ರತಿಭಟಿಸ್ತಕ್ಕಂಥದ್ದು, ಪಾಪ ಕಾರ್ಯಗಳನ್ನು ಪ್ರತಿಭಟಿಸ್ತಕ್ಕಂಥದ್ದು, ಇದರಲ್ಲಿ ಯಾವುದು ಮೇಲು ಅಂತ ಕೇಳಿದರೆ, ಆಗ ಪ್ರಹ್ಲಾದ ಹೇಳ್ತಾನೆ, ನೋಡು ಬಲಿಚಕ್ರವರ್ತಿ, ಇದರಲ್ಲಿ ಎರಡೂ ಸರಿನೇ, ಆದರೆ ಕೆಲವೊಮ್ಮೆ ಕ್ಷಮೆಗೆ ಹೆಚ್ಚು ಮಹತ್ವ, ಕೆಲವೊಮ್ಮೆ ಈ ತೇಜಸ್ಸಿಗೆ ಹೆಚ್ಚು ಮಹತ್ವ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರು ಸರಿಯಾಗಿ ಉಪಯೋಗಿಸ್ತಾರೆ ಅವರಿಗೆ ಎರಡೂ ಒಳ್ಳೆಯದೇನೆ, ಆದರೆ ಯಾವುದು ಒಂದು ಶ್ರೇಷ್ಠ ಅನ್ನೋ ಪ್ರಶ್ನೆಗೆ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕ್ಷಮೆಯಿಂದ ಮೇಲ್ನೋಟಕ್ಕೆ ಒಳ್ಳೆಯ ಗುಣ ಬೇಕಾದಷ್ಟಿದೆ, ಆದರೆ ತುಂಬ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಿಯಾದವನು ಕ್ಷಮಾಶೀಲನಾಗಿಬಿಟ್ರೆ ಕೈ ಕೆಳಗಿನ ಯಾರು ಕೆಲಸ ಮಾಡೋದೇ ಇಲ್ಲ. ಒಳ್ಳೆ ಮಾತದು ಅಂತ, ಇವತ್ತು ಆಫೀಸರ್ ಇರ್ತಾನೆ, ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದರೂ ಹೋಗಿ ಅಂತ ಹೇಳಿಬಿಟ್ರೆ ಅವರು ಬನ್ನಿ ಅಲ್ಲ, ಬರೋದೇ ಇಲ್ಲ ಹೊರತಪ್ಪ. ಯಾಕೆ? ಏ, ಭಾರಿ ಒಳ್ಳೆಯವರಿದ್ದಾರೆ ಆಫೀಸರು ಅಂತ ಆ ಥರ ಶುರು ಮಾಡಿಬಿಡ್ತಾರೆ. ಅದು ಏನು ಪ್ರಯೋಜನ ಇಲ್ಲ. ನಾಳೆ ಅವರಿಗೂ ಕೆಟ್ಟದ್ದು, ಇವನಿಗೂ ಕೆಟ್ಟದ್ದು. ಅಧಿಕಾರಿಯಾದವನು ಯಾವಾಗಲೂ ಸಹ ಕ್ಷಮಾಶೀಲನಾಗಿರಬಾರದು ಅಂತ ಹೇಳಿದ್ದಾರೆ. ಕ್ಷಮಾಶೀಲನಾಗಿರಬಾರದು, ಅದರಿಂದ ಆಡಳಿತ ವ್ಯವಸ್ಥೆ ಕೆಟ್ಟ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಸರಿಯಾಗಿ ಯೋಚನೆ ಮಾಡಿದರೆ ಮಹಾಭಾರತ ಎಷ್ಟು ಮೌಲಿಕವಾದ ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಮನೆಯಲ್ಲೂ ಹಾಗೇನೆ, ಸ್ವಲ್ಪ ತೀಕ್ಷ್ಣವಾಗಿರಬೇಕು, ಸೌಮ್ಯವಾಗಿರಬೇಕು ಅಂತ ಪ್ರಶ್ನೆ ಇದೆ. ಅದಕ್ಕೆ ಜನ ಏನು ತಿಳ್ಕೊತಾರೆ, ಕೆಲವರು ಭಾರಿ ಹೊರಟಾಗಿರ್ತಾರೆ, ಏನಿದ್ರು ಕೂಡ ಆ ಭಾರಿ ಹೊರಟು, ಕೆಲವರು ಭಾರಿ ಸೌಮ್ಯ, ಕೆಲಸ ಎಷ್ಟು ಸೌಮ್ಯ ಅಂತ ಕೇಳಿದ್ರೆ ಮಕ್ಕಳು ಹೆಂಡತಿ ಯಾರು ಮಾತು ಕೇಳೋದಿಲ್ಲ, ಅಷ್ಟು ಸೌಮ್ಯ. ಏನು ಪ್ರಯೋಜನ ಅದರಿಂದ? ಏನು ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆಯ ಮತ್ತೊಂದು ಹೆಸರದು. ಏನೂ ಉಪಯೋಗ ಇಲ್ಲ ಅದರಿಂದ. ಇದರಿಂದ ನೋಡ್ನೋಟಕ್ಕೆ ಜನಗಳೆಲ್ಲ ಅದರ ದುರ್ಲಾಭ ಪಡೀತಾರೆ ಅಂತ ಹೇಳುತ್ತಾರೆ. ಕ್ಷಮೆಯನ್ನು ಜನ ಅರ್ಥ ಮಾಡಿಕೊಳ್ಳೋದಿಲ್ಲ, ಅದರ ದುರ್ಲಾಭ ಪಡೀತಾರೆ, ಅದನ್ನು ದುರುಪಯೋಗ ಮಾಡ್ಕೋತಾರೆ. ಆದ್ದರಿಂದ ಕ್ಷಮಾಶೀಲನಾಗಿರೋದು ಅಂತ ಹೇಳಿದರೆ ಎಂದೂ ಸಹ ಆಡಳಿತವನ್ನು ನಡೆಸಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ್. ಇದನ್ನು ಗಮನಿಸಬೇಕು ನಾವು. ಹೋಗಲಿ, ಭಾರಿ ಸ್ಟ್ರಿಕ್ಟ್ ಆಗಿದ್ದು ಬಿಟ್ರೆ ಅದಕ್ಕೆ ಹೇಳ್ತಾರೆ. ಇದು ಇನ್ನೊಂದು ಅತಿರೇಕವಾಗುತ್ತೆ. ಎಲ್ಲದಕ್ಕೂ ಸ್ಟ್ರಿಕ್ಟ್, ಒಳ್ಳೆ ಕೆಲಸ ಮಾಡಿ ಎಲ್ಲೋ ನೋಡ್ತಿರೋದು, ಯಾಕಡೆ ಮಾಡ್ತಿರೋದು, ಬಾಯಿ ಬಂದ ವಿರೋಧ ಮಾಡ್ತಿದ್ರೆ ಅದಂಕೋ ತರಿವತ್ತು ಕೆಲಸ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವನಿಗೆ ಸೆನ್ಸ್ ಆಫ್ ಅಪ್ರಿಸಿಯೇಷನ್ ಇಲ್ಲ, ಆದ್ದರಿಂದ ಇವನಿಗೆ ಮಾಡಿ ಪ್ರಯೋಜನ ಇಲ್ಲ. ಆದ್ದರಿಂದ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಡೋದು. ಅತ್ಯಂತ ಮೃದುವಾಗಿದ್ದರೆ ಜನ ಅದನ್ನು ತುಡಿತಾರೆ, ಅತ್ಯಂತ ಕ್ರೂರವಾಗಿದ್ದರೆ ಹತ್ತಿರನೇ ಬರೋದಿಲ್ಲ. ಎರಡು ಅಪಾಯನೇ. ತೀರ ಮೈಮೇಲೆ ಹತ್ತು ಕೂಡ ಸೌಮ್ಯವಾಗಿಯೂ ಇರಬಾರದು, ಕಂಡ್ರೆ ಓಡೋಗಟ್ಟು ಭಯಾನಕವಾಗಿಯೂ ಇರಬಾರದು ಮನುಷ್ಯ. ಅವನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾರ ಹೊತ್ತಿನಲ್ಲಿ ಹೇಗಿರಬೇಕು, ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಎಂಬುದನ್ನು ನೆನೆದುಕೊಳ್ಬೇಕು. ಇವೆಲ್ಲ ನಾವು ಹೇಳ್ತೀವಲ್ಲ, ಇವತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟು, ಮತ್ತು ಮ್ಯಾನೇಜಿಂಗ್ ಟ್ಯಾಕ್ಸ್ ಅಂತ ಹೇಳ್ತೇವಲ್ಲ, ಒಳ್ಳೆ ಮಾತದೆಲ್ಲ ಕೂಡ ಯಾವ ದೃಷ್ಟಿಯಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಅದೇ ಮನೆಯಲ್ಲಿ ಸಾಮಾನ್ಯವಾದ ಪದ್ಧತಿ. ತಂದೆ ಸ್ವಲ್ಪ ತೀಕ್ಷ್ಣ ಇರಬೇಕು, ತಾಯಿ ಸೌಮ್ಯವಾಗಿರಬೇಕು. ಆಗೇನಾಗುತ್ತೆ, ಇಬ್ಬರು ಬ್ಯಾಲೆನ್ಸ್ ಆಗುತ್ತೆ. ಇಬ್ಬರು ತೀಕ್ಷ್ಣವಾಗಿದ್ದರೆ ಮಕ್ಕಳು ಮನೆಗೆ ಬರೋದಿಲ್ಲ, ಓಡೋಗ್ಬಿಡ್ತಾರೆ, ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು. ಸೌಮ್ಯವಾಗಿದ್ಬಿಟ್ರೆ ಮನೇಲಿ ಇವರಿರಲಿಕ್ಕೆ ಬಿಡೋದಿಲ್ಲ, ಓಡಿಸ್ಬಿಡ್ತಾರೆ. ಅದರಲ್ಲೊಂದಾಗುತ್ತೆ, ಎಲ್ಲ ತಾವು ಓಡ್ತಾರೆ, ಇವರನ್ನು ಓಡಿಸ್ತಾರೆ, ಎರಡೂ ಆಗಬಾರದು. ಅದಕ್ಕೆ ಸಾಮಾನ್ಯವಾಗಿ ತಂದೆ ತಾಯಿ, ತಂದೆ ಬೈತಿರ್ತಾರೆ, ತಾಯಿಯೇ ಸಮಾಧಾನ ಮಾಡ್ತಿರ್ತಾರೆ. ಅವ್ರು ಬ್ಯಾಲೆನ್ಸ್ ಆಗಬೇಕು.